ಟೆಲಿಫೋನ್ ಅಷ್ಟೇ ಮೆಸೇಜ್ ಕೊಡಕ್ಕಾಗೋದಿಲ್ಲ, ತಮನ್ ಔಟ್ ಆಫ್ ಆರ್ಡರ್ ಆಗಿರುತ್ತೆ. ತಮನ್ನ ಇದ್ರೆ ಅವನಾರು ಇರೋದಿಲ್ಲ, ಇವ್ರು ಅವನಾರಿರೋದಿಲ್ಲ, ಫೋನ್ ಆಡಿರೋದಿಲ್ಲ. ಎಂತ ಕಮ್ಯುನಿಕೇಶನ್ ಅದು? ಇಮಿಡಿಯೇಟ್ ಆಗಿ ಆಗಿ ಕಳಿಸೋ ನೀನೇ ತಾನೆ, ಬಾ ಕುತ್ಕೋ ಒಂದು ನಿಮಿಷ, ವ್ಯಾಪಾರ ಮಾಡಿ ಬರ್ತೇನೆ ಅಂತ ಹೇಳಿಬಿಟ್ಟು ಮುಗಿಸಿ ಆಮೇಲೆ ತಂದೆ ತಾಯಿಗಳು ಸೇವೆ ಎಲ್ಲ ತೋರಿಸಿ ಆಶ್ಚರ್ಯವಾಯ್ತದೆ. ಅಲ್ಲಯ್ಯ ಎಂಥ ತಪಸ್ಸು ಮಾಡಿದ್ದೇನೆ ನಾನು, ಒಬ್ಬರಿಗಿಂತ ಒಂದು ಆಶ್ಚರ್ಯ. ಅವ್ರು ನೋಡಿದ್ರೆ ಹೆಂಗಸು ತಕ್ಷಣ ಇವನು ಹೇಳಿಬಿಟ್ಟು, ಇವನು ನೋಡಿದ್ರೆ ವ್ಯಾಧ, ಇವನು ಬ್ರಾಹ್ಮಣ ಪಾಪ, ಅವಳು ಕಳಿಸಿರ್ತಾನೆ, ಯಾಕೆ ಯೋಚನೆ ಮಾಡ್ತೀಯ? ಅದು ಆಶ್ಚರ್ಯ, ನಿಮಗೆಲ್ಲ ಈ ಜ್ಞಾನ ಎಲ್ಲಿಂದ ಬಂತಾಯ ಅಂತ ಕೇಳಿದರೆ, ನೀ ಯಾವ್ದೇ ಅವರು ಪೂಜೆ ಮಾಡ್ತೀಯ ಅಂತ ಕೇಳಿದರೆ, ಬಾ ಅವಳು ತೋರಿಸ್ತೇನೆ ಅಂತ ಕರ್ಕೊಂಡೋಗಿ ನಾನು ವೃದ್ಧ ತಂದೆ ತಾಯಿಗಳನ್ನು ತೋರಿಸಿದ್ದೇನೆ. ಅವಳು ಗಂಡನ್ ತೋರಿಸಿದ್ದು, ಇವಳು ತಂದೆ ತಾಯಿಯನ್ನು ತೋರಿಸಿದ್ದು. ಅದಕ್ಕೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಪ್ರಾಕ್ಟಿಕಲ್ ಫಿಲಾಸಫಿ. ಎಲ್ಲೋ ದೇವರು ಕಾಣೋದಲ್ಲ, ದೇವರು ಪೂಜೆಯಲ್ಲಿ ಮಾಡಬೇಕಾದ್ರೆ ಮಾಡಿ, ಅದು 24 ತಾಸು ಪೂಜೆ ಮಾಡೋಕ್ಕಾಗೋದಿಲ್ಲ. ಸುತ್ತಮುತ್ತ ಜನ ಇರ್ತಾರಲ್ಲ, ಅವರ ಸಂಬಂಧ ಇದೆಯಲ್ಲ, ಅಲ್ಲೇ ದೇವರನ್ನು ಕಾಣೋದಿದೆಯಲ್ಲ, ನಿಜವಾದ ತತ್ವಜ್ಞಾನ ಅಂದ್ರೆ ಅದು. ಅದನ್ನು ಹೇಳಿದಾಗ ಪರಮಾಶ್ಚರ್ಯ ಪಡ್ತಾನೆ. ಈ ಕಥೆ ನೋಡಿದರೆ ಎಷ್ಟು ಅತ್ಯಾಧುನಿಕವಾದ ಪರಿಕಲ್ಪನೆಯ ಕಥೆ ಇದು. ಒಂದು ಎಂಥ ಶಾಸ್ತ್ರ ತತ್ವ ಇದೆ, ಎಷ್ಟು ಸಿದ್ಧಾಂತ ಇದೆ, ಮತ್ತು ಭಗವದ್ಗೀತೆಯ ತತ್ವ ವಿವೇಚನೆ ಇದೆ. ಅಂದರೆ ಎತ್ ಸಾಂಖ್ಯ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಿತಿ ಗಮ್ಯತೆ. ಮುನಿಯಾಗಿ ಏನು ಸಾಧನೆ ಮಾಡಿದ್ದ ಅದನ್ನು ಮೀರಿಸಿ ಮನೆಯಲ್ಲಿದ್ದೇ ಮಾಡಿದ್ದಾರೆ. ಮುನಿಯಾಗಿ ಮಾಡಿದ ಸಾಧನೆಯನ್ನು ಮೀರಿಸಿ ಇವನು ಮನೆಯಲ್ಲಿದ್ದು ವ್ಯಾಧ, ಅವಳು ಮನೆಯಲ್ಲಿದ್ದ ಸ್ತ್ರೀ, ಇಬ್ಬರು ಅಷ್ಟು ಮಾಡಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಆಳವಾದ ವಿಶ್ಲೇಷಣೆಯನ್ನು ಒದಿಸ್ತಕ್ಕಂಥ ಕಥೆ ಇದು. ಇದು ಕಥೆ ನೋಡದೇ ಇದ್ದವರಿಗೆ ಮಾತ್ರ ಅರ್ಥನೇ ಆಗೋದೆ. ಎತ್ ಸಾಂಖ್ಯ ಪ್ರಾಪ್ಯತೆ ಸ್ಥಾನಂ ತದ್ ಯೋಗ ಇರತಿ ಗಮ್ಯತೆ. ಇಂಥ ಕಥೆ ಇನ್ನೊಂದು ಬರುತ್ತೆ ಮಹಾಭಾರತದಲ್ಲಿ, ಶಾಂತಿ ಪರ್ವದಲ್ಲಿ ಹೇಳ್ತಾರೆ. ಅಂಬರೀಷ ರಾಜ ದೊಡ್ಡ ಯಜ್ಞ ಮಾಡಿದವನು, ಪಾಪ ಭಾರಿ ದೊಡ್ಡ ಯಜ್ಞ ಮಾಡಿದವನು. ಅವನಿಗೊಬ್ಬ ಸೇನಾಧಿಪತಿ ಎಲ್ಲ ಇದ್ರು. ಮುಂದೆ ಅವನು ಹೊರಟ, ಸೇನಾಧಿಪತಿ ಸತ್ತ, ಎಲ್ಲ ಸತ್ತು ಹೋಗ್ಬಿಟ್ಟು ಮುಂದೆ ಸ್ವರ್ಗಲೋಕಕ್ಕೆ ಹೋಗ್ತಾ ಇದ್ದಾರೆ. ಆಶ್ಚರ್ಯ ಆಯ್ತಂತ ಅಂಬರೀಷ ರಾಜನಿಗೆ, ಪರಮಾಶ್ಚರ್ಯ ಅವನಿಗೆ. ಏನು ಆಶ್ಚರ್ಯ ಗೊತ್ತೇನು, ತಾನು ರಾಜ, ಎಷ್ಟೋ ಅಶ್ವಮೇಧ ಯಾಗ ಮಾಡಿದವನು, ತನಗೊಂದು ಜಾಗ ಕೊಟ್ಟಿದ್ದಾರೆ, ಆದರೆ ತನ್ನ ಸೇನಾಧಿಪತಿ ಒಬ್ಬ ಇದ್ದಾನೆ, ಅವನಿಗೆ ತನಗಿಂತ ದೊಡ್ಡ ಜಾಗ ಕೊಟ್ಟಿದ್ದಾರೆ, ಪಾಪ ಭಾರಿ ಮುಂದೆ ಕೂರಿಸಿಬಿಟ್ಟಿದ್ದಾರೆ ಅವನು ಇದ್ಬಿಟ್ಟು, ಇವನಿಗಿಂತ ತುಂಬ ಮೇಲಿದ್ದಾನಂತ. ಆತನಿಗೆ ಆಶ್ಚರ್ಯ ಆಗೋಯ್ತು, ಇದೇನಿದು, ನಾನು ರಾಜನಾದವನು, ಅಶ್ವಮೇಧ ಯಾಗ ಮಾಡಿದವನು ನಾನು, ಶತ್ರು ನಿಗ್ರಹ ಮಾಡಿದವನು ನಾನು, ಇವನು ನನ್ನ ಸೇನಾಧಿಪತಿ, ನಂದೇ ಸೇನಾಧಿಪತಿ, ಮತ್ತೆ ಯಾವುದೋ ರಾಜ್ಯದವರಲ್ಲ, ಐ ನೋ ಹಿಮ್ ಫುಲ್ಲಿ ಅಂತಾರಲ್ಲ ಆ ಟೈಪು, ಅಂತ ಪೂರ್ತಿ ಗೊತ್ತು ನನಗೆ, ನನ್ನ ಆಳವನು, ಅವನು ಅಷ್ಟು ಮೇಲಿದ್ದಾನಲ್ಲ ಯಾತಕ್ಕೆ ಅಂತ ಕೇಳಿದರೆ, ಹೌದು ನೀನು ಅಶ್ವಮೇಧಯಾಗ ಮಾಡಿದೆಯಲ್ಲ, ಹೌದು ನಿಶ್ಚಿತ ಪ್ರಜೆಗಳು ಪಾಲನೆ ಮಾಡಿದೆಯಲ್ಲ, ಹೌದು ನೀನೇನು ತಿಳ್ಕೊಂಡಿದ್ದಿ, ನೀನು ಮಾಡಿದ್ದಕ್ಕಾಯ್ತು ಅಂತ ಹೇಳಿ ತಪ್ಪು ತಿಳ್ಕೊಂಡಿದ್ದಿ, ಅವ ಏನಾಯ್ತು ಗೊತ್ತಾ ಅಂತ ಹೇಳ್ತಾರೆ. ಏನಾಯ್ತು ಗೊತ್ತಾ, ನೀನು ಯಾಗ ಮಾಡ್ತಿರ್ಬೇಕಾದ್ರೆ ಒಂದು ಪ್ರಸಂಗ ಬಂತು, ದೊಡ್ಡ ರಾಕ್ಷಸ ಒಬ್ಬ ಬಂದ, ನಿನ್ನನ್ನೇ ಹಾಳು ಮಾಡಬೇಕು ಅಂತ ಬಂದ, ಯಾಗವನ್ನು ನಾಶ ಮಾಡಬೇಕು ಅಂತ ಬಂದ, ನೀ ಸೇನಾಧಿಪತಿ ಏನು ಮಾಡಿದ ಗೊತ್ತಾಗ, ಯುದ್ಧ ಮಾಡಿದೆ ಅವನ ಜೊತೆಗೆ, ಸಾಕಷ್ಟು ಯುದ್ಧ ಮಾಡಿದ, ಯುದ್ಧದಲ್ಲಿ ಬಹಳ ಕಷ್ಟ ಆಯ್ತು ಅವನಿಗೆ ಪಾಪ, ಕೊನೆಗೂ ಸಹ ಯುದ್ಧದಲ್ಲಿ ಗೆದ್ದ, ಇಷ್ಟೆಲ್ಲ ಯುದ್ಧದಲ್ಲಿ ಅವನಿಗೆ ಗೆದ್ದ, ನೀ ರಾಜ್ಯ ನೀನು ಯಾಗ ಮಾಡಿದೆ ಅಷ್ಟೇ ಹೊರತು ನೀ ಯಾಗ ನೀನೇನು ಮಾಡ್ತಾ ಇದ್ದಿ, ಅವನು ಸಾಮಾನ್ಯ ದೈತ್ಯ ಬಂದಿರಲಿಲ್ಲ, ದೊಡ್ಡ ರಾಕ್ಷಸ ಬಂದಿದ್ದ, ಅವನನ್ನು ಕೊಂದಿದ್ದಕ್ಕೆ ಅವನನ್ನು ಯಾಗ ಮುಗಿತು, ನೀನು ಯಾಗ ಆಗ್ತಿರಲಿಲ್ಲ. ಸೊ ಯಾಗ ಮಾಡಿದ ಪುಣ್ಯ ನಿಂದಾದರೆ ಯಾಗ ಮಾಡಿಸಿದ ಪುಣ್ಯ ಅವನದು, ಅದಕ್ಕೆ ನಿನಗಿಂತ ಮೇಲೆ ಅವನಿದ್ದಾನೆ ಅಂತ ಹೇಳಿಬಿಟ್ಟು ಈ ಕರ್ತ ಮಾಡಿದ್ರೆ ಎಷ್ಟೋ ಸಮಾರಂಭ ನಡೀತಾರೆ, ನಮ್ಮ ಪ್ರಕಾರ ಹಸೆಮಣಿಯವರು ಕೂತವರೇ ಭಾರಿ ಪುಣ್ಯ ಆಗ್ತವರು ಅಂತೇಳಿ ತಪ್ಪು. ಅದು ಯಾರು ಅದಕ್ಕೆ ಸಹಕಾರ ಸಲ್ಲಿಸಿರ್ತಾರಲ್ಲ ಅದಕ್ಕೆ ತಕ್ಕಂತೆ ಅವ್ರ ಪುಣ್ಯ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈ ಅರ್ಥ ಮಾಡ್ಕೊಂಡು ಪುಣ್ಯ ಪಾಪದ ಲೆಕ್ಕ ನಾದಿರುವಂತೆ ಸರಿಸ ಲೆಕ್ಕ ಅಲ್ಲ, ಅದು ಅದು ಭಗವಂತನ ಲೆಕ್ಕಾಚಾರದಲ್ಲಿ ಯಾವುದು ಪುಣ್ಯ ಯಾವುದು ಪಾಪ ಅಂತ ತಿಳ್ಕೊಳ್ಳೋದಿದೆಯಲ್ಲ ಸಾಮಾನ್ಯವಾದದ್ದು ಅಂಬರೀಷ ರಾಜ, ಅದಕ್ಕೆ ನಿನಗಿಂತ ಮೇಲೆ ಹಾಕಿದ್ದಾನೆ ಅಂತ ಹೇಳಿಬಿಟ್ರು. ಈ ಕಥೆ ಗೊತ್ತಾದ್ರೆ ಸಭೆ ಸಮಾರಂಭ ಕೆಲವರು ಸೈಕಾಲಜಿ ಏನು ಗೊತ್ತಾ, ನಾನು ಮುಂದೆ ಭಾರಿ ಮುಂದೆ ಬರಬೇಕು ಅಂತ, ಮುಂದೆ ಬರಬೇಕಾಗಿಲ್ಲ, ಎಲ್ಲ ಮೂಲೆಯಲ್ಲಿದ್ದು ಜಾಸ್ತಿ ಪುಣ್ಯ ಕಟ್ಕೊಂಡಿರ್ಬೋದು, ಎಲ್ಲ ಅವನೇ ಮಾಡಿದ್ದಾನೆ, ಮುಂದೆ ಎಂದು ಬರೋದೇ ಇಲ್ಲ, ಎಷ್ಟು ಪುಣ್ಯ ಬಂದಿರುತ್ತೆ ಗೊತ್ತಾ ಅವನಿಗೆ ಅಂತ ಹೇಳ್ತಾರೆ. ನಾವು ನಮ್ಮ ಹೊರಗಿನ ಲೆಕ್ಕನೇ ಬೇರೆ, ಒಡಗಿನ ಲೆಕ್ಕನೇ ಬೇರೆ, ಕೆಲವರಂತೂ ಸಮಾರಂಭದಲ್ಲಿ ಏನೇನು ಮಾಡಿರೋದಿಲ್ಲ, ಫೋಟೋಕ್ಕೆ ಮಾತ್ರ ಬಿದ್ದಿರ್ತಾರೆ, ಅವರು ಪ್ರತಿ ಫೋಟೋದಲ್ಲಿ ಇರ್ತಾರೋ, ಎಲ್ಲಿ ನೋಡಿದ್ರೆ ನಿಂತ್ಕೊಂಡ್ಬಿಟ್ಟಿರ್ತಾರೆ, ಅವರಿಗಿಂತ ಇವರೇ ಡ್ಯಾಮೇಟ್ ಆಗಿರುತ್ತೆ. ಇದರಿಂದ ಏನು ಪ್ರಯೋಜನ ಇಲ್ಲ. ನಿಜವಾದ ಅರ್ಥದೊಳಗೆ ಮನುಷ್ಯನಾದವನು ತನ್ನ ಸಾಧನೆಯನ್ನ ಭಗವಂತನ ಎಷ್ಟು ಮೆಚ್ಚಿಸ್ತೇನೆ ಮೊದಲು ತೋರಿಸ್ಬೇಕೆ ಹೊರತು ಬೇರೆಯಲ್ಲಿ ತೋರಿಸ್ಬ, ಇವೆಲ್ಲ ಸೆಕೆಂಡರಿ, ಬರಬಹುದು ಬಿಡಬಹುದು, ಅಕಸ್ಮಾತ್ ಬಂತು ಸರಿನೇ, ಕೆಲವು ಅಂದ್ಕೊಂಡಿರೋದೇ ಫೋಟೋಲಿ ಬಂದು ಬಿದ್ದುಬಿಟ್ಟಿರ್ತಾರೆ, ಪಾಪ ಅವನು ಬಂದವನಲ್ಲ, ಯಾವುದೋ ಕಾಡಕ್ಕೆ ಬಂದಿರ್ತಾನೆ, ಅದು ಅವನು ಇದಷ್ಟೇ, ಅದು ಅವನ ಇಂಟೆನ್ಷನ್, ಅದಕ್ಕೆ ಹಿಂದೆ ಅವನಿಗೆ ಬಂದರೆ ತಪ್ಪಲ್ಲ, ಆದರೆ ಅದೇ ಉದ್ದೇಶವಾಗಬಾರದು. ಈ ದೃಷ್ಟಿಯಲ್ಲಿ ಅಂಬರೀಷರಾಜನ ಸೇನಾಧಿಪತಿಯ ಕಥೆ, ಅಂಬರೀಷ ಚಕ್ರವರ್ತಿ ಮಾಂಧಾತ ನಹುಷೋ ಅಂಬರೀಷ ಸಗರೌ ರಾಜಾ ಪ್ರಭುಹು ಹೈಹಯ, ಪ್ರತಿನಿತ್ಯ ನಾವು ಸ್ಮರಣೆ ಮಾಡ್ತೇವೆ ಆತನ ಅಂಬರೀಷರಾಜನ, ಮಹಾ ದೊಡ್ಡ ವ್ಯಕ್ತಿ. ಆದ್ರೆ ಆ ಮಟ್ಟಿಗೆ, ಅವತ್ತಿನ ಮಟ್ಟಿಗೆ ಅವರ ಸ್ಥಿರಾಧಿಪತಿಯ ಪುಣ್ಯ ಮೀರಿತ್ತು. ಈ ಮಾತನ್ನು ಯೋಚನೆ ಮಾಡಿದರೆ ಸಾಂಖ್ಯ ಯೋಗಗಳ ಒಂದು ವಿಶ್ಲೇಷಣೆ ಬಹಳ ಅಪೂರ್ವ. ಅರ್ಜುನ, ಆ ದೃಷ್ಟಿಯಲ್ಲಿ ಸನ್ಯಾಸೋ ಹಿ ಮಹಾಬಾಹೋ ದುಃಖಮಾಪ್ತುಮ ಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನಚರೇಣ ಅಧಿಗಚ್ಚತಿ. ಯೋಗಯುಕ್ತನಾದ ಮುನಿ, ಒಬ್ಬ ಸನ್ಯಾಸಿ ಇದ್ದಾನಲ್ಲ, ಅವನಿಗೆ ಬ್ರಹ್ಮಜ್ಞಾನ ಸಾಧ್ಯ, ಬ್ರಹ್ಮಲೋಕದ ಪ್ರಾಪ್ತಿ ಸಾಧ್ಯ, ಭಗವಂತನ ಲೋಕ ವೈಕುಂಠದವನ್ನು ಹೊಂದಲಿಕ್ಕೆ ಸಾಧ್ಯವಾಗತ್ತೆ ಅಂತ ಅರ್ಥ. ಇಷ್ಟು ಹೇಳಿ ಪರಮಾತ್ಮ ಮುಂದೆ ಹೇಳ್ತಾನೆ, ಯೋಗಯುಕ್ತೋ ವಿಶುದ್ಧಾತ್ಮ ನಿಖಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನತಿ ನಲಿಪ್ಯತೆ. ಇದೆಲ್ಲ ವಿವರಣೆಗಳೆಲ್ಲ ಕೂಡ ಎಷ್ಟು ಅಪೂರ್ವ ಶ್ಲೋಕ, ಒಂದಕ್ಕಿಂತ ಒಂದು ಅಪೂರ್ವ ಶ್ಲೋಕಗಳು. ಮಗಂತ ಹೇಳ್ತಾರೆ, ಯೋಗಯುಕ್ತ ವಿಶುದ್ಧಾತ್ಮ ನಿಜಿತಾತ್ಮ ಜಿತೇಂದ್ರಿಯ, ಅಷ್ಟೇ ಅಲ್ಲ ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನತಿ ನಾಲಿಪ್ಯತೆ. ಒಂದು ಕರ್ಮಾಚರಣೆ ಮಾಡಿರಬೇಕು, ಆ ಕರ್ಮದ ಲೇಪಕ್ಕೆ ಒಳಗಾಗಬಾರದು. ಅದು ಹೇಗೆ ಸಾಧ್ಯ ಅನ್ನೋದನ್ನು ಭಗವಂತ ಬಿಡಿಸ್ತಾ ಇದ್ದ. ಇದರಿಂದ ಮುಂದಿನ ಅನೇಕ ಭಾಗ ಎಲ್ಲ ಅದನ್ನು ಹೇಳ್ತಾ ಇದ್ದ. ನಾವು ಕರ್ಮವನ್ನು ಮಾಡಿದ ಮೇಲೆ ಅದರ ಲೇಪಕ್ಕೆ ಒಳಗಾಗಬಾರದು. ಮೊದಲೇ ಹೇಳಿದ ಹಲಸಿನಣ್ಣು ಹೆಚ್ಚಿರ್ತಾನೆ, ಅಂಟು ಹಚ್ಚಿಕೊಂಡಿಲ್ಲ, ಕೈಗೊಂದು ಚೂರು ಅಂಟು ಬೆತ್ತಿಲ್ಲ. ಇದನ್ನ ಯೋಗ ಅಂತ ಕರೆದಿದ್ದಾರೆ. ಯೋಗ ಕರ್ಮಸು ಕೌಶಲ. ಹಲಸಿನಣ್ಣು ಇಡೀ 10 ಹಲಸಿನಣ್ಣು ಹೆಚ್ಚಿದ್ದಾನೆ, ಒಂದು ಚೂರು ಕೈಗೆ ಮೆಚ್ಚಿಕೊಂಡಿಲ್ಲ, ಇನ್ನು ಅರ್ಧ ಕೂಡ ಹೆಚ್ಚಿಲ್ಲ, ಬರೀ ಅಂಟು ಭಯ. ಅವ್ನು ನೋಡ್ಬಿಟ್ರೆ ನೋಡದೇ ತಿನ್ಬೇಕು ಅನ್ಸೋದಿಲ್ಲ, ಆ ರೀತಿ ಆಗಿಬಿಡ. ಏನು ಅಸಹ್ಯ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಇದು ದರಿದ್ರ ಹಣ್ಣು ಯಾಕಾರ ಬೆಳೀತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ನೋಡಿದ್ರೆ ಅಯ್ಯೋ ಎಂಥ ಒಳ್ಳೆ ಹಣ್ಣಿದು, ಒಂದು ನಮ್ಗೆ ಹೆಚ್ಚರಕ್ಕೆ ಬರದೆ ಮಾಡ್ಕೊಂಡು ಆರ ಹೋಗ್ತಾ ಇದ್ವು, ಹೆಚ್ಚುಕೊಳ್ಳಕ್ಕೆ ಬರದೆ ಗೃಹಸ್ಥಾಶ್ರಮ ಅಂದ್ರೆ ಹಾಗಾಗಿಬಿಟ್ಟೆ, ಹಲಸಣ್ಣು ಹೆಚ್ಚಿನಾಗಿಬಿಟ್ಟಿದೆ. ಅಸಹ್ಯ ನೋಡೋರಿಗೆ, ಅಯ್ಯೋ ಮರ ಎಂಥ ಸಂಸಾರ ಇದು ಒಂದು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತೆ. ಆದರೆ ರಾಯರಂತವರಿಗೆ ಯೋಚನೆ ಇಲ್ಲ. ರಾಯರಂತ ಪುನರ್ದಾಸ ಅಂತೇಳಿ ಮನೆ ತುಂಬ, ಎಲ್ಲಿ ನೋಡಿದ್ರು ಕೂಡ ಹೆಂಡತಿನೂ ಹರಿದಾಸಳು, ಮಕ್ಕಳು ಎಲ್ಲರೂ ಹರಿದಾಸರೇ, ಬಂದ್ರೇ ಇಲ್ಲ ಅವರಿಗೆ. ಯಾತಕ್ಕೆ? ಈ ಕಲೆ ಅವರಿಗೆ ಗೊತ್ತಿ. ಹಲಸಿನ ಹಚ್ಕೊಂಡು ಮೊದಲು ಮಾಡಬೇಕಾದ ಕೆಲಸ ಎಣ್ಣೆ ಹಚ್ಕೊಂಡಿದ್ದರ ಫಲ, ಏರ್ ಎಣ್ಣೆ ಆ ಅಂಟು ಹಚ್ಚದಂತೆ ತಡಿತಾ ಇದೆ, ಒಂದು ಚೂರು ಕೂಡ ಅಂಟು ಮೈ ಮೆತ್ತಾ ಇಲ್ಲ, ಆರಾಮಾಗಿಂತ ಅದನ್ನು ಹಚ್ಕೋಬೇಕು. ಅದನ್ನ ಏನ್ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಈಗ ಯೋಗಯುಕ್ತ, ಅದು ಯೋಗದಿಂದ ಕೂಡಬೇಕು. ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಏನು ಗೊತ್ತಾ, ಇದು ಅಡಿಗೆಗಿಂತ ಹೋಗ್ತಾರವ್ರು, ಸೀದಾ ಸ್ನಾನ ಮಾಡೋದು ಅಡಿಗೆ ಮನೆಗೆ ಹೋಗ್ಬಿಡೋದು, ನಿನ್ನೆ ಬಟ್ಟೆ ಹಾಗೆ ಕೂತಿರುತ್ತೆ, ನೀರು ಹಾಗೆ ಇರುತ್ತೆ, ಹೋದ ನಾಕು ಬಾಯಿತು ಮಂತ್ರ ಎಲ್ಲ ಆಗಿಂತ ಬಾಯಿ ಬಂದ ಬೈಯೋದು ಬೈಯೋದು ಬೈಯೋದೇ, ಆ ನೀರು ಚೆಲ್ಲೋದು ಅದನ್ನ ಹಾಕೋದು ಮತ್ತೆ ಮುಳಿ ಬರೋದು, ಇನ್ನೊಂದು ಕಡೆ ಏನೋ ಇದ್ದಿರು ಮತ್ತೆ ಬೈಯೋದು ಹೋಗಿ ಬರೋದು. ಮನೆಗೆ ತೀರ್ಮಾನ, ನಾಳೆಯಿಂದ ಮಡಿ ಮಾಡೋದೇ ಇಲ್ಲ, ಕೊನೆ ತೀರ್ಮಾನ ಇಷ್ಟೇ, ಇಷ್ಟಾಯ್ತು ನಾಳೆಯಿಂದ ದರಿದ್ರ ಮಡಿನೇ ಬೇಡ, ಈ ಮಡಿ ಎಂದು ಮಡಿ ಮಾಡೋಕ್ಕಾಗತ್ತೆ. ಸ್ನಾನಕ್ಕಿಂತ ಮುಂಚೆ ಒಂದರ್ಚೆ ನೋಡಿಬಿಟ್ಟು, ಓಹೋ ನಾನು ಮಡಿಯಲ್ಲಿ ಬರಬೇಕು, ಇಲ್ಲಿಗೆ ಮಳಿಯದು ಯಾವುದೋ ಇರಬಾರ್ದು ನೋಡ್ಕೊಂಡು, ಎಷ್ಟು ಸುಲಭ ಆಗುತ್ತಾಗ, ಭಾರಿ ಸುಲಭ ಅದು. ಅದಕ್ಕೆ ಹೇಳೋದು ಆಮೇಲೆ ಶುರು ಮಾಡೋದು, ಎಲ್ಲ ಮಾಡಿ ಹಾಕಿ ಹೊಡಕು, ಆಮೇಲೆ ನೋಡಿ ಮನೆಗೆ ಬೆಂಕಿನೇ ಹಾಕಿಲ್ಲ, ಬರೀ ಪಾತ್ರೆ ನೀರು ಇಟ್ಟರೆ ಹಾಕಿರ್ತಾರೆ, ಅಲ್ಲೇ ಹಚ್ಚಿಲ್ಲ, ಎಷ್ಟು ಸಿಟ್ಟು ಬರುತ್ತೆ ಯೋಚನೆ ಮಾಡಿ. ಈ ಸಲಕರಣೆ ಜೋಡಿಸೋದಿದೆಯಲ್ಲ ಅದು ಪಾರ್ಟ್ ಎ, ಯೋಗಯುಕ್ತ ಫಸ್ಟ್ ಎಲ್ಲ ಸಂಹಾರಗಳನ್ನು ಸರಿಯಾಗಿ ಜೋಡಿಸ್ಕೋಬೇಕು. ಮುನಿಹಿ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ. ವಿಶುದ್ಧಾತ್ಮ, ಆತ್ಮ ಅಂದರೆ ಮನಸ್ಸು, ಶುದ್ಧವಾದ ಮನಸ್ಸು. ಶುದ್ಧ ಆತ್ಮ ವಿಶುದ್ಧ ಆತ್ಮ, ವಿಶೇಷೇಣ ಶುದ್ಧ ಆತ್ಮ ಯಶ ಸಹ ವಿಶುದ್ಧಾತ್ಮ. ಇದು ನಮಗೆ ಅಲ್ಲೇ ಸೋಲೋದು, ನಾವು ಮನಸ್ಸೆಲ್ಲ ಕೊಳಕು ಮನಸ್ಸಾಗಿರುತ್ತೆ, ಏನೋ ಯೋಚನೆಗಳು ಕೆಟ್ಟ ಕೆಟ್ಟ ಯೋಚನೆ ಎಲ್ಲ ತೆಗೆದುಹಾಕಿಬಿಡಬೇಕು. ಪ್ಯೂರ್ ಮೈಂಡ್ ಅಂತಾರಲ್ಲ, ಪ್ಯೂರ್ ಮೈಂಡ್ ಹಾಲ್ ಪ್ಯೂರ್ ಬೇಕು, ಇವೆಲ್ಲ ಪ್ಯೂರ್ ಬೇಕು ಇವರಿಗೆ. ಮನಸ್ಸು ಮಾತ್ರ ಡಲ್ಟಿ, ತೊಗೊಂಡೇನು ಮಾಡ್ತಾನೆ ಇವಕ್ಕೆ, ಮನಸ್ಸು ಡಲ್ಟಿಯಾಗಿಟ್ಟುಕೊಂಡು ಪ್ಯೂರ್ ವಸ್ತು ತಗೊಂಡ್ರೆ ಏನು ಪ್ರಯೋಜನ? ಮನಸ್ಸು ಪ್ಯೂರ್ ಇರಬೇಕು ಅಂತ ಹೇಳಿದ್ದ. ಈ ಪ್ಯೂರಿಟಿ ಕಾನ್ಸೆಪ್ಟ್ ಹೊರಗೆ ನೋಡೋದಕ್ಕಿಂತ ಮುಂಚೆ ಒಳಗೆ ನೋಡಿಕೊಳ್ಳಿ. ಮನವ ಶೋಧಿಸಬೇಕು ನಿತ್ಯ, ಇದು ದಾಸರಾಯರ ಮಾತು, ಮನವನ್ನು ಶೋಧನೆ ಮಾಡಬೇಕು. ಮನಶುದ್ಧಿ ಇಲ್ಲದವಾಗೆ ಮಂತ್ರದ ಫಲವೇನು, ಮನಶುದ್ಧಿ ಇಲ್ಲದವಾಗೆ ತೀರ್ಥದ ಫಲವೇನು, ನಿಂದರೇನು ಶ್ರೀಶೈಲದ ಕಾಗೆಯಂತೆ ಹೊರಗೆ ನಿಂತು ಒಳಗೆ ನೀಯದವರ ಕಂಡು ದರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ಎಷ್ಟು ಮಾರ್ಮಿಕವಾದ ಮಾತು, ಹೊರಗೆ ನಿಂದು ಒಳಗೆ ನೀಯದವರ ಕಂಡು ದರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ದೇವರು ನಗುತ್ತಾನೆ ಇಂಥ ಹುಚ್ಚುತನಕ್ಕೆ ಅಂತ ಹೇಳುತ್ತಾರೆ. ಅದಕ್ಕೆ ಯೋಗಯುಕ್ತ ವಿಶುದ್ಧಾತ್ಮ, ಮನಸ್ಸು ಎಷ್ಟು ಶುದ್ಧವಾಗುತ್ತೋ ಶುದ್ಧ ಇಟ್ಕೋಬೇಕು. ಮ್ಯಾಕ್ಸಿಮಮ್ ಮನಸ್ಸು ಏನೋ ದೋಷ ಬಂತೋ ಇಲ್ಲೋ, ಕಸ ಬರ್ತಲಕ್ಕೆ ಬಡಿತಾನೆ ನೋಡಿ, ಏನೋ ಅಸೂಯ ಬಂತು, ಕಷ್ಟ ತೆಗೆದು ಹಾಕಿಬಿಡೋದು. ಇಂದ್ರಿಯವನಿಗೆ 10,000 ರೂಪಾಯಿ ಬಂತಂತೆ, ಇವನು ನನಗಿಲ್ಲ ಯೋಚನೆ ಮಾಡ್ತಾನೆ, ಅವನು ಪಾಪ ಸಾಧನೆ ಮಾಡಿದ್ದಾನೆ ಪಾಪ, ಅದು ತಕ್ಕದ್ದು ಎಷ್ಟು ಕಷ್ಟಪಟ್ಟಿದ್ದಾರೆ ಬಂದಿದೆ ನನಗಿಲ್ಲ, ಲಟಿ ನೆಂಜಾಯದ ಮುರೋದು ತಲೆಗೆ, ಮನಸ್ಸು ಪ್ಯೂರ್ ಆಗಿರೋದು ತಲೆಗೆ, ಇಲ್ಲ 10,000 ರೂಪಾಯಿ ನಾನು ಹೇಗಾದ್ರೂ ಹೊಡಿಬೇಕು ಬ್ರವ. ಇದು ಕೆಟ್ಟದು, ರಾಗ ದ್ವೇಷ, ರಾಗ ದ್ವೇಷ, ಅದಕ್ಕೆ ಅವಕಾಶವನ್ನು ಒಳ್ಳೇಬಾರದು. ಅದಕ್ಕೆ ಹೇಳ್ತಾರೆ ವಿಜಿತಾತ್ಮ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ. ವಿಜಿತಾತ್ಮ ಅಂದ್ರೆ ಏನು? ಆತ್ಮ ಅಂದ್ರೆ ಮನಸ್ಸು. ಮತ್ತೆ ಆತ್ಮ ಅಂದ್ರೇನು? ಅದಕ್ಕೆ ಹೇಳ್ತಾರೆ ಆತ್ಮ ಅಂದ್ರೆ ಪರಮಾತ್ಮ. ವಿಜಿತಾತ್ಮ ಅಂದ್ರೇನು? ದೇವರನ್ನು ಗೆಲ್ಲಬೇಕಂತೆ. ಇದು ಬಹಳ ಪ್ರತೀತಿ. ದೇವರನ್ನ ಎದುರು ಟೀಮ್ ಗೆಲ್ಲಕ್ಕಾಗದಿಲ್ಲ ಇವರಿಗೆ, ಜಿಂಬಾಬೆ ಗೆಲ್ಲಕ್ಕಾಗಲ್ಲ, ದೇವರನ್ನ ಏನ್ ಗೆಲ್ತಾರೆ ಅಂತಾರಲ್ಲ ಆಟ. ದೇವ್ರನ್ನ ಹ್ಯಾಗ ಗೆಲ್ಲಬೇಕು, ದೇವ್ರು ಒಗಟಿದು, ದೇವ್ರನ್ನ ಹ್ಯಾಗ ಗೆಲ್ಲಬೇಕು, ಅದಕ್ಕೆ ಆಚಾರ ಬರೀತಾರೆ. ಭಕ್ತ್ಯಾ ಪ್ರಾಣ ವಶೇ ನೀತ್ವ ಜಿತ ಪ್ರಾಣ ಭವತ್ಯುತ. ದೇವರನ್ನ ಗೆಲ್ಲೋದು ಅಂದ್ರೆ ಭಕ್ತಿಯಿಂದ ಗೆಲ್ಲಬೇಕೆ ಹೊರತು ಶಕ್ತಿಯಿಂದ ಗೆಲ್ಲೋದಲ್ಲ. ದೇವ್ರನ್ನ ಗೆಲ್ಲ ಶಕ್ತಿ ಅಂದ್ರೆ ಭಕ್ತಿನೇ. ಯಶೋಧೆ ಕೃಷ್ಣನ್ ಗೆದ್ದು ಬಿಟ್ಲಲ್ಲ, ಕಟ್ಟೆ ಹಾಕಿಬಿಡ್ತಾಳೆ. ಯಾವುದರಿಂದ? ಶಕ್ತಿಯಿಂದ ಅಲ್ಲ. ಯಶೋಧೆ ಪಾಪ ಎಲ್ಲಿ ಶಕ್ತಿ ಬರಬೇಕು ಅಂತ ಕೃಷ್ಣನನ್ನ ಯೋಗಿನಾಮತ್ಯಗಮ್ಯ ಯೋಗಿಗಳಿಗೆ ಕಾಣದ ಭಗವಂತನನ್ನು ಕಟ್ತಾಳೆ. ಹೇಗೆ ಅದು ಕಟ್ಟಿಲ್ಲ ಅಂದ್ರೆ ಭಕ್ತಿಯಿಂದ ಕಟ್ತಾಳೆ ಯಶೋಧೆ. ಆದ್ರಿಂದ ಅದು ಸಾಧ್ಯ ಅದು. ಆದ್ರೆ ಶಕ್ತಿಯಿಂದ ಕಟ್ಟಲಿಕ್ಕೆ ಹೋದ್ರೆ ದುರ್ಯೋಧನ ಎಷ್ಟು ಕಷ್ಟಪಟ್ಟ ಗೊತ್ತಾ? ಇಡೀ ಸೈನ್ಯ ಕಬ್ಬಿಣದ ಸರಪಳಿಗಳು ಎಲ್ಲಾ ಕಡೆಯಿಂದ ಮುಟ್ಟಿಬಿಟ್ಟು ಕರ್ಣನ ಸಹಾಯಕಾರ ತಗೊಂಡು ಕಟ್ಟಲಿಕ್ಕೆ ಅಂತ ಹೋದ್ರೆ ಆಗಿದ್ದೇನು? ಕೃಷ್ಣ ವಿಶ್ವರೂಪವನ್ನೇ ತೋರಿಸಿಬಿಡ್ತಾನೆ. ಎಲ್ಲೋ ದುರ್ಯೋಧನ ಯಾರು ಕಟ್ಕೊಂಡಿದ್ದೆ ನೋಡು, ಅವರಾದ್ರೆ ಕಟ್ಕೊಂಡ್ಬಿಟ್ಟಿದ್ದಾರೆ. ತಮಾಷೆ, ಕೃಷ್ಣನ ಕಟ್ಟಕ್ಕೆ ತಮ್ಮನ್ನೇ ಕಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಒದ್ದಾಡ್ತಿದ್ದಾರೆ. ನೋಡಿದೀಯಾ, ನಾನು ಕಟ್ಟಕ್ಕಾಗುತ್ತೆ ತಿಳ್ಕೊಂಡಿದ್ದೀಯಾ? ನನ್ನ ಶಕ್ತಿ ಎಂದೂ ಸಿಗುವುದಿಲ್ಲ. ಅಂದ್ರೆ ಒಬ್ಬ ಮಹಿಳೆ ಯಶೋಧೆಗೆ ಸಿಕ್ಕ ಕೃಷ್ಣ ಅಷ್ಟು ಜನ ಪುರುಷರ ಕೈಯಲ್ಲಿ ಸಿಕ್ಕಲಿಲ್ವಲ್ಲ, ಮುಖ್ಯನ ಸರಪಳಿ ಸಿಗಲಿಲ್ವಾ ಅಂದ್ರೆ ಅರ್ಥ ಏನು? ದೇವರನ್ನ ಆ ರೀತಿ ಗೆಲ್ಲಕ್ಕಾಗೋದಿಲ್ಲ. ಇವತ್ತು ನಮ್ಮ ತಪ್ಪು ಅಲ್ಲಿ, ದೇವ್ರನ್ನ ಗೆಲ್ತೇವೆ ದೇವ್ರನ್ನ ಗೆಲ್ತೇವೆ ಅಂತ ಹೇಳಿ ಋಕಾಸುರ ರುದ್ರದೇವನ ಗೆಲ್ಲಕ್ಕೆ ಅಂತ ಹೊರಟ, ಕೇದಾರಕ್ಕೆ ಹೊರಟ. ತಪಸ್ ಮಾಡ, 7 ದಿವಸ ತಪಸ್ ಮಾಡ್ದ. ಒಂದು ದಿವಸ ತಪಸ್ ಮಾಡೋದು, ಕೈ ಕತ್ತರಿಸ್ಕೊಬೋದು. ಇನ್ನೊಂದು ದಿವಸ ಕಾಡ ಕತ್ತರಿಸ್ಕೊಳ್ಳೋದು. ಕೊನೆಯ ದಿವಸ ತಲೆ ಕತ್ತರಿಸೋಕ್ಕೆ ಅಂತ ಹೊರಟ. ಹಠಮಾರಿತನ ತಪಸ್ ಅಲ್ಲ, ಹಠಮಾರಿತನ. ಇವತ್ತು ಸಿಂಹ ಕೊಲ್ಲ ಕೊಡ್ತೀಯೋ ಇಲ್ವೋ, ನಾ ಬೆಂಕಿ ಬಿರಲ್ಲ ಅಂತ ಮಗು ಅಂದ್ರೆ ಹೇಗೋ ಹಾಕಿ ಹಾಳಾಗುವ ಮರ ಅಂತ ಏನರ್ಥ ಇದಕ್ಕೆ? ಈಗ ಹಠಮಾರಿತನ ಪ್ರಯೋಜನ ಇಲ್ಲ. ಅದು ಕೈ ಕತ್ತರಿ ಕಾಡಿಗೆ ತಲೆ ಕತ್ತರಿಸೋತೇನೆ ಅಂತ ಹೇಳಿದ್ರೆ ರುದ್ರದೇವರು ಬಂದರು, ಹಾಗೆಲ್ಲ ಮಾಡಬೇಡಯ್ಯ, ಸ್ವಲ್ಪ ಇರು, ಏರ್ಬೇಕು ಅಂತ ಕೇಳಿದರು. ಕೇಳಿದ ಯಶ್ಯ ಪುಂಸಃ ಕರಂ ತೀರ್ಷ್ಣಿ ದಾಸ್ಯ ಸಮರ್ಯತಾಮಿತಿ. ಯಾವ ಗಂಡಸಿನ ತಲೆ ಮೇಲೆ ಕೈ ಇಡ್ತೇನೋ ಅಂತ ಅಷ್ಟ ಸತ್ತು ಬಿಡಬೇಕು. ಅವರು ತಥಾಸ್ತು ಅಂದ್ರು, ನಿಮ್ಮ ತಲೆನೆ ಕೊಡಿ ಅಂತ ಕೈ ಇಟ್ಟ. ಎಂಥ ಮೂರ್ಖ ಇದ್ದಾನ ಅವನು, ಇದೆಂಥದ್ದು ಮೋಸ ಇತ್ತು, ವಂಚನೆ. ಇದನ್ನು ಮಾಡಿದ್ರೆ ದೇವನಿಗೆಲ್ಲ ಸಾಧ್ಯ ಇಲ್ಲ ಅಂತ ಹೇಳುತ್ತ. ದೇವನಿಗೆಲ್ಲ ರೀತಿ ಇದಲ್ಲ, ಭಕ್ತಿಯಿಂದ ಗೆಲ್ಲಬೇಕು. ಧ್ರುವ ಹೇಗೆ ಗೆಲ್ತಾನೆ, ಪ್ರಹ್ಲಾದ ಹೇಗೆ ಗೆಲ್ತಾನೆ, ಏನು ಬೇಕಯ್ಯ ಅಂತ ಪರಮಾತ್ಮ ಬಾಯಿ ಬಿಟ್ಟು ಕೇಳ್ತಾರೆ ನರಸಿಂಹದೇವರು. ಪ್ರಹ್ಲಾದ, ಏನು ಬೇಕು ನಿನಗೆ? ಆ ಕ್ಷಣಕ್ಕೆ ಪ್ರಕಾಶರ ವರ ಕೇಳಿದ, ಪ್ರಹ್ಲಾದ ವರ ಕೇಳಿದ. ಏನಂತ ಗೊತ್ತಾ? ಭಗವಂತ, ನಾನು ಎಂದೂ ವರ ಕೇಳದ ಹಾಗೆ ಮಾಡಿಬಿಡು ಸಾಕು ಅಂತ ಕೇಳಿದ. ಎಂದು ವರ ಕೇಳಲೇಬಾರದು, ಆ ರೀತಿ ಮಾಡಿಬಿಡು. ಎಂಥ ಮೆಚ್ಯೂರಿಟಿ ಪ್ರಹ್ಲಾದನ ಮೆಚ್ಯೂರಿಟಿ! 5 ವರ್ಷದ ಹುಡುಗನಿಗೆ ಅಂಥ ಸಾಧನೆ. ಅವನು ಕೇದಾರದವರೆಗೆ ಹೋಗಿ ರುದ್ರದೇವರಿಂದ ತಗೊಂಡು ವರ ಕೆಲಸಕ್ಕೆ ಬರದಂತೆ ಮಾಡ್ಕೊಂಡ್ಬಿಟ್ಟ. ಇವನು ಎಲ್ಲೂ ಹೋಗಲಿಲ್ಲ, ಪ್ರಹ್ಲಾದ ಮನೆಯಲ್ಲೇ ಕೂತಿದ್ದಾನಷ್ಟೇ. ಅವನ ಅಪ್ಪನಿಗೆ ಅವನು ಫೈಟಿಂಗ್, ಅದೇ ದೊಡ್ಡ ತಪಸ್ಸಾತನು. ಮನೆಗೆ ನರಸಿಂಹದೇವರು ಬಾಯಿ ಬಿಟ್ಟು ಕೇಳಿದ್ರು ಕೂಡ ವರ ಕೇಳಲಿಲ್ವಲ್ಲ, ಎಂಥ ಸಿದ್ಧಿ ಇದು! ಈ ರೀತಿ ದೊಡ್ಡವನು ಗೆಲ್ಲಬೇಕೆ ಹೊರತು ದೇವರು ಭಾರಿ ಸಂತೋಷಪಟ್ಟದ್ದೆ. ಭಲೇ ಪ್ರಹ್ಲಾದ, ನೀನು ಗೆದ್ದು ಬಿಟ್ಟೆ, ನೀನು ಕೇಳಿ ನಾನೇ ವರ ಕೊಡ್ತೇನೆ ಅಂತವೋ. ಇದು ಗೆಲ್ಲೋದು ಅಂದ್ರೆ ಹೀ ವಿದ್ಯುತಾತ್ಮ ಜಿತೇಂದ್ರಿಯ. ಚಿಕ್ಕ ಮಗು ತಾಯಿನ ಗೆಲ್ಲುತ್ತೆ, ಹೇಗೆ ಗೆಲ್ಲುತ್ತೆ? ಎಲ್ಲ ಮಾರ್ಕೆಟ್ಗೆ ನಿಂತು ಬಿಡ್ತಾಳೆ, ಹೋಗಿಬಿಟ್ಟು ಟ್ಯಾಕ್ಟೋ ಸೀರೆ ಹಿಡ್ಕೊಂಡ್ಬಿಡುತ್ತೆ. ಮುಂದೆ ನಿಜವಾಗಲೂ ಕೂಡ ಹೇಳ್ತಾರೆ, ಇದೆಲ್ಲ ಪ್ಲಾನ್ ಮಾಡಿರ್ತಾರೆ, 8 ಜನ ಬಂದಿರ್ತಾರೆ, ನಾನು ಬರೋದಿಲ್ಲ ಹೋಗಿ ಅಂತ ಹೇಳಿಬಿಡ್ತಾರೆ. ಬರೋದಿಲ್ಲ ಹೋಗಿ, ಯಾಕೆ ಮಗು ಬಿಡ್ತಾ ಇಲ್ಲ, ಮಗು ಬಿಡ್ತಾ ಇಲ್ಲ, ನೀ ಹೋಗಿಬಿಡಿ. ಅದೇ ದೊಡ್ಡ ವಿಷಯ, ಯಾರಾದ್ರೆ ಬಂದ್ಬಿಡುತ್ತೆ ಮಗು ಅಂತ ಹೇಳಿದ್ರೆ ಜೋರಾಗಡೆ ಪಟ್ಟದ ಬಿದ್ದುಬಿಡುತ್ತೆ ಮಗು. ಯಾವ ತಾಯಿ ಮಾಡ್ತಾಳೆ ಹಾಗೆ? ಬಿಡೋದೇ ಇಲ್ಲ. ಮಗು ಎಷ್ಟು ಜೋರಾಗಿ ಹಿಡ್ಕೊಂಡಿರುತ್ತೆ ಮಹಾ, ಆದ್ರೆ ತಾಯಿ ಗಮನಿಸೋದು ಆ ಶಕ್ತಿನಲ್ಲ, ತನ್ನ ಎಷ್ಟು ಪ್ರೀತಿ ಇದೆ ಮಗು ಅಂತ ನೋಡ್ತಾರೆ. ಆದ್ರಿಂದ ಓಹೋ ಬರಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಇಲ್ಲಿಂದ ಡೆಲ್ಲಿಗೂ ಎಲ್ಲ ಹೊರಟು ಬಿಡ್ತಾರೆ, ನಮ್ಮ ಬಂಧುಗಳು ಪ್ರೋಗ್ರಾಮ್ ಇದೆ ಹೋಗ್ಬೇಕಾಗಿದೆ. ಅವ್ರು ಬಂದು ಭಾರಿ ಬೇಜಾರು ಮಾಡ್ಕೋತಾರೆ, ಯಾವ ಹಗ್ಗ ಹಾಕಿದ್ದಾರೆ ಅವರು, ಎರಡು ಕಟ್ಟಿ ಏನು ಕಟ್ಟಿಲ್ಲ, ವಿಶ್ವಾಸ. ನೀವು ಬರದೇ ಹೋದ್ರೆ ನಾವು ಟೆನ್ಷನ್ ಮಾಡೋದೇ ಇಲ್ಲ. ಹೌದು, ತಕ್ಷಣ ಹೋಗ್ತಾನೆ, ಅಷ್ಟು ದೂರ ಹೋಗ್ತಾನೆ, ಎಷ್ಟು ದುಡ್ಡು ಖರ್ಚು ಮಾಡ್ತಾನೆ, ಟೈಮ್ ವೇಸ್ಟ್ ಆಗುತ್ತೆ, ಇಷ್ಟಾರು ಯಾಕೆ ಹೋಗ್ತಾನೆ? ಹೊರಗಿನ ಅಟ್ಯಾಚ್ಮೆಂಟ್ ಏನೂ ಇಲ್ಲ, ಮೆಂಟಲ್ ಅಟ್ಯಾಚ್ಮೆಂಟ್. ದೇವರನ್ನು ಹಾಗೆ ಗೆಲ್ಲಬೇಕು. ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ, ಇಂದ್ರಿಯಗಳನ್ನು ಪೂರ್ತಿ ಗೆಲ್ಲಬೇಕು ಅಂತ ಹೇಳುತ್ತಾರೆ. ಇಂದ್ರಿಯಗಳನ್ನು ಅದಕ್ಕೆ ಉಪನಿಷತ್ ಹೇಳುತ್ತೆ. ಕುದುರೆಗಳು, ಇವತ್ತು ರಥದ ಕುದುರೆಗಳನ್ನು ಯಾವನು ಕಂಟ್ರೋಲ್ ಮಾಡೋದಿಲ್ಲ ಅವರೆಂದು ಪ್ರಯಾಣ ಮಾಡೋಕ್ಕಾಗೋದಿಲ್ಲ. ಫುಲ್ಲಿ ಕಂಟ್ರೋಲ್ ಯಾರಿಗಿರುತ್ತೆ ಕುದುರೆಗಳ ಮೇಲೆ, ಅವನು ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ. ಇವತ್ತು ಕುದುರೆಗಳ ಮೇಲೆ ಗೊತ್ತಿಲ್ಲ, ಕಾರು ಎಂಥದ್ದು ಗೊತ್ತಲ್ಲ, ವೆಹಿಕಲ್ ಗೊತ್ತಲ್ಲ, ವೆಹಿಕಲ್ ಮೇಲೆ ಅವನಿಗೆ ಕಂಟ್ರೋಲ್ ಇಲ್ಲ, ಅವನೆಂದು ಸುರಕ್ಷಿತ ಪ್ರಯಾಣ ಮಾಡಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಅಲ್ಲಿ ಇಂದ್ರಿಯಗಳ ಮೇಲೆ ಹತೋಟಿ ಯಾವನಿಗಿಲ್ಲ, ಅವನೆಂದು ಸುರಕ್ಷಿತ ವೈಕುಂಠವನ್ನು ತಲುಪಕ್ಕೆ ಸಾಧ್ಯ ಆಗೋದೇ ಇಲ್ಲ. ಜಿತೇಂದ್ರಿಯ ಜಿತಾನಿ ಇಂದ್ರಿಯಾಣಿ ಯಶ್ಚ ಸಹ, ಸಕಲ ಇಂದ್ರಿಯಗಳನ್ನು ಅವನು ಗೆದ್ದಿದ್ದಾನಲ್ಲ ಅವನು ಇನ್ಯಾಗಿರ್ತಾನೆ ಗೊತ್ತಾ? ಇಷ್ಟು ಹೊರಗಿಂದು ಹೊರಗಿಂದ ಹೇಳುತ್ತಾರೆ. ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನತಿ ನ ನಿತ್ಯತೆ, ವಿಚಿತ್ರ ಪದ ಅದು. ಸರ್ವಭೂತಾತ್ಮ ಭೂತಾತ್ಮ, ಎರಡು ಭೂತಗಳು ಎರಡು ಆತ್ಮಗಳು, ಸರ್ವಭೂತಾತ್ಮ ಭೂತಾತ್ಮ, ಏನದು ಅರ್ಥನೇ ಆಗೋದಿದೆ. ಅದಕ್ಕೆ ಹೇಳ್ತಾರೆ, ಸರ್ವೇಷಾಂ ಭೂತಾನಾಂ ಆತ್ಮ ಸರ್ವಭೂತಾತ್ಮ, ಇದು ಮೊದಲ ಅರ್ಥ. ಅದಕ್ಕೆ ಸರ್ವೇಷಾಂ ಭೂತಾನಾಂ ಆತ್ಮ ಸರ್ವಭೂತಾತ್ಮ, ಭೂತಗಳು ಅಂದರೆ ಪ್ರಾಣಿಗಳು ಅಂತ. ಜಗತ್ತಿನ ಎಷ್ಟೆಲ್ಲ ಪ್ರಾಣಿಗಳಿವೆ ಅದಕ್ಕೆಲ್ಲ ಆತ್ಮ ಅಂದರೆ ಸ್ವಾಮಿ ಅಂತ. ಜಗತ್ತಿನ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಸ್ವಾಮಿಯಾದವನು ಭಗವಂತ. ಅವನೇ ಮಮ ಆತ್ಮ, ಅವನೇ ನನ್ನ ಸ್ವಾಮಿ. ಸರ್ವಸ್ವಾಮಿ ಮಮಸ್ವಾಮಿ, ರಾಘವೇಂದ್ರ ಸ್ವಾಮಿಗಳು ಗೀತಾವೃತ್ತಿಯಲ್ಲಿ ಬರೀತಾರೆ ಸರ್ವಸ್ವಾಮಿ ಮಮಸ್ವಾಮಿ ಅಂತ. ಅನುಸಂಧಾನ ಹೇಳೋದಕ್ಕೇನೆ ಸಾಧನೆ ಅಂತ ಕರೆಯೋದು. ಏನದಕ್ಕೆ ಅರ್ಥ ಸ್ವಲ್ಪ ಯೋಚನೆ ಮಾಡಿದ್ರು. ಸರ್ವಭೂತಾತ್ಮ ಭೂತಾತ್ಮ, ಸರ್ವ ಪ್ರಾಣಿಗಳಿಗೂ ಯಾವನು ಸ್ವಾಮಿಯಾಗಿದ್ದಾನೆ ಒಡೆಯನಾಗಿದ್ದಾನೆ ಅಂತ ಭಗವಂತನಾದ ನಾರಾಯಣನೇ ನನಗೂ ಸ್ವಾಮಿಯಾಗಿದ್ದಾನೆ ಅಂತ ಭಾವನೆ ಬಂದುಬಿಟ್ರೆ ನಮ್ಮ ಜೀವನ ಸುರಕ್ಷಿತವಾಗುತ್ತೆ ಅಂತ. ಈ ವರ್ಕ್ ಇನ್ ದಿ ಸೇಮ್ ಆಫೀಸ್ ಅಂದ್ರೆ ಹೇಗೋ ಹಾಕಿ, ಓ ನಿಮ್ಮ ಭಾಷೆ ನಮ್ಮ ಭಾಷೆ ಅಂತ ಹೇಳಿದ ತಕ್ಷಣ ಏನಾಗುತ್ತಾಗ, ನಾವೆಲ್ಲ ಒಬ್ಬನ ಆಳ್ವಿಕೆಯೇ ಒಳಪಡುತ್ತೇವೆ, ನಾವೆಲ್ಲ ಒಬ್ಬನೇ ಆಳ್ವಿಕೆಗೆ ಸೇರುತ್ತೇವೆ. ನಿಮ್ಮ ನಿಮ್ಮದೇ ನಮ್ಮ ವೆಹಿಕಲ್ಲೇ ನಮ್ಮ ವೆಹಿಕಲ್ಲು, ಇಬ್ರು ಒಂದೇ ವೆಹಿಕಲ್ ಗೊತ್ತಾದ ತಕ್ಷಣ ಅಟ್ಯಾಚ್ಮೆಂಟ್ ಶುರುವಾಗುತ್ತಾಗ, ಹಾಗಿದ್ರೆ ಇವನಿರೋವರೆಗೂ ನಾನು ಕ್ಷೇಮ, ಇದ್ರ ಒಟ್ಟಿಗೆ ಒಳಗೆ ಬರುತ್ತೆ ಆ ಥರ ಇರುತ್ತೆ. ಇವತ್ತು ನಮಗೊಬ್ಬ ದೇವರು ನಿಮಗೊಬ್ಬ ದೇವರು ಅಂತಿಲ್ಲ, ಇದು ಭಗವದ್ಗೀತೆಯ ಸಂದೇಶ. ಒಬ್ಬೊಬ್ಬರಿಗೊಬ್ಬ ದೇವರು ಅಂತಿಲ್ಲ, ಎಲ್ಲರಿಗೂ ಒಬ್ಬನೇ ದೇವರಿರೋದು. ಸರ್ವಭೂತಾತ್ಮ ಭೂತಾತ್ಮ, ಸರ್ವಸ್ವಾಮಿಯಾದ ಭಗವಂತ ನಮ್ಮೆಲ್ಲರಿಗೂ ಸ್ವಾಮಿಯಾಗಿದ್ದಾನೆ, ನನಗೂ ಸ್ವಾಮಿಯಾಗಿದ್ದಾನೆ ಅಂತ ಗೊತ್ತಾಗಿಬಿಟ್ರೆ ಎಷ್ಟು ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಯೋಚನೆ ಮಾಡಿ. ಅವರ ಸ್ವಾಮಿನೇ ಬೇರೆ ನಮ್ಮ ಸ್ವಾಮಿನೇ ಬೇರೆ ಅಂತ ಹೇಳಿದರೆ ಅವರವರೇ ಗಲಾಟೆ ಮಾಡ್ಕೋತಾರೆ ಅಂತ ಆ ಯೋಚನೆ ಬೇರೆ ಶುರುವಾಗ, ಅವರವರೇ ಗಲಾಟೆ ನಿಂತರೆ ಎಷ್ಟು ಪ್ರತೀತಿ ಆಗಬಹುದಾಗ, ಯೋಚನೆಯೇ ಇಲ್ಲ. ಎಷ್ಟೋ ಜನ ಹೇಳ್ತಾರೆ ಬಿಡಿ ನಮ್ಮದೇ ಸರ್ಕಾರ ಅಂತ ಹೇಳ್ತಾನೆ ಆಟೈ, ನಮ್ಮದೇ ಸರ್ಕಾರ ಅಂತ ಹೇಳಾಗೆ ನಮ್ಮದೇ ಸ್ವಾಮಿ ಎಲ್ಲದಕ್ಕೂ ಸ್ವಾಮಿಯಾಗಿದ್ದಾನೆ ಅಂದ ಮೇಲೆ ನಮ್ಮನ್ನು ಪಾಲಿಸ್ತಕ್ಕಂಥ ಪರಮಾತ್ಮ ಉಳಿದವ್ರನ್ನ ಕೈಬಿಡೋದಿಲ್ಲ ಅಂತಾದರೆ ನಮ್ಮನ್ನು ಕೈಬಿಡೋದಿಲ್ಲ ಅಂತ. ಉಳಿದವ್ರನ್ನ ಕೈಬಿಡೋದಿಲ್ಲ, ನಮ್ಮನ್ನು ಕೈಬಿಡೋದಿಲ್ಲ ಪರಮಾತ್ಮ. ಯಾಕೆ ಅವನ ಆಡುವಿಕೆ ನಾನು ಬರ್ತೇನಲ್ಲ ಈಗ ಇತರ ಹಿರಿ. ಇವತ್ತು ಈ ಭಾವನೆ ಬಂತು ಅಂದರೆ ಮನಸ್ಸಿಗೆ ಸಾಕಷ್ಟು ನೆಮ್ಮದಿ ಸಿಗುತ್ತೆ. ನಮಗೆ ಒಬ್ಬ ದೇವರು ಅಂತ ಆಗಿಬಿಟ್ಟು ಏನಾಗುತ್ತೆ ಗೊತ್ತಾ, ಓ ಯಾವುದೋ ದೇವರು ಪಾಪ ಅವ್ರು ಒಳ್ಳೇದು ಮಾಡ್ತಾನೆ, ನಮ್ಮ ದೇವರು ಎಲ್ಲಿದ್ದಾನೋ ಏನೋ ಹೇಗೆ ಕಾಪಾಡ್ತಾನೋ ಏನೋ ಅಂತ ಗೊಂದಲಕ್ಕೊಳಗಾಗಬೇಕಾಗಿತ್ತು. ದೇವರ ವಿಶ್ವ ಸ್ವಾಮಿತ್ವವನ್ನು ಒಪ್ಪತಕ್ಕಂಥ ಮಾತಿತ್ತು. ಸರ್ವರಿಗೂ ಒಬ್ಬನೇ ಸ್ವಾಮಿ ಇದ್ದಾನೆ, ಈ ನಮಗೆ ಪಂಗಡಕ್ಕೊಬ್ಬ ಸ್ವಾಮಿ, ಊರಿಗೊಬ್ಬ ಸ್ವಾಮಿ, ಸರ್ಕಲ್ಗೊಬ್ಬ ಸ್ವಾಮಿ, ಅವೆಲ್ಲ ಇಲ್ಲ. ಬೀದಿಗೊಬ್ಬ ಸ್ವಾಮಿ ಇಲ್ಲ, ವಿಶ್ವಕ್ಕೆಲ್ಲ ಒಬ್ಬನೇ ಭಗವಂತ. ಅದು ಭಗವದ್ಗೀತೆ, ಅದಕ್ಕೇನೆ ಯೂನಿವರ್ಸಲ್ ವರ್ಕ್ ಆಗೋದು. ಅದು ಕೋಮಿನ ಗ್ರಂಥ ಆಗೋದಿಲ್ಲ, ಒಂದು ಪ್ರದೇಶದ ಗ್ರಂಥ ಆಗೋದಿಲ್ಲ, ಅದು ವಿಶ್ವದ ಗ್ರಂಥವಾದ. ಪ್ರತಿಯೊಬ್ಬರಿಗೂ ಒಬ್ಬನೇ ದೇವರಿದ್ದಾನೆ. ಜನ ತಿಳ್ಕೊಂಡಿಲ್ಲ ಅಂದ್ರೆ ಅವ್ರು ತಪ್ಪದು. ಜನ ಒಬ್ಬರು ಶಿವ ಒಬ್ಬರೇ ದೇವರು, ಗಣೇಶ ಒಬ್ಬರೇ ದೇವರು, ಸೂರ್ಯ ಒಬ್ಬರೇ ದೇವರು ಅವ್ರು ತಿಳ್ಕೊಂಡಿದ್ರೆ ಅವರು ತಪ್ಪೇ ಬರುತ್ತದು, ಶಾಸ್ತ್ರ ತಪ್ಪಲ್ಲ. ಅದು ವಿದ್ಯಾರ್ಥಿ ಪ್ರಶ್ನೆ ಕೇಳ್ತಾ ಇರ್ತಾರೆ, ಇದಕ್ಕೆ ಮಂತ್ರಿ ಯಾರು, ಇದಕ್ಕೆ ಮುಖ್ಯಮಂತ್ರಿ ಯಾರು, ಪ್ರಧಾನಮಂತ್ರಿ ಯಾತಕ್ಕೆ, ಆ ತಿಳುವಳಿಕೆ ಭದ್ರವಾಗಲಿ ಅಂತೇಳಿ ಅದಕ್ಕೆ ಶಾಸ್ತ್ರ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತಾ ಇದೆ. ವಿಶ್ವಕ್ಕೆ ಸ್ವಾಮಿ ಯಾರು, ಭಗವಂತ. ವಿಶ್ವಕ್ಕೆ ಜನನಿ ಯಾರು, ಭಗವಂತ. ವಿಶ್ವದ ನಿಯಾಮಕನಾರು, ಭಗವಂತ. ವಿಶ್ವದ ಲಯಕಾರಕನಾರು, ಭಗವಂತ. ಬೇರೆ ಇಲ್ಲೇ ವಿಶ್ವಕ್ಕೆ ಜ್ಞಾನ ಕೊಡುವವನಾರು, ಅವನು ಭಗವಂತನೇ. ಅವನೊಬ್ಬನೇ ಭಗವಂತ, ಬೇರೆ ಭಗವಂತ ಇಲ್ಲ. ವಿಶ್ವದ ಮೋಚಕನಾರು, ಭಗವಂತನೇ. ಈ ಪ್ರಶ್ನೆ ಬರ್ತಾ ಬರ್ತಾ ಹೋದ ದೇವರ ಬಗ್ಗೆ ನಮ್ಮ ಸ್ಥಿತಿ, ನಮ್ಮ ಭಕ್ತಿ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಒಂದು ಮಾಡ್ತಾನೆ ಅಂತ ಹೇಳಿದ್ರೆ ನಮಗೆ ಗೌರವ ಬರೋದಾದರೆ, ಎಲ್ಲರಿಗೂ ಎಲ್ಲ ಕಾಲಕ್ಕೂ ಎಲ್ಲವನ್ನೂ ಒಬ್ಬನೇ ಪರಮಾತ್ಮ ಎಲ್ಲ ರೀತಿಯಲ್ಲೂ ಮಾಡ್ತಾನೆ ಅಂತ ಗೊತ್ತಾದರೆ ದೇವರ ಮಹಿಮೆ ಎಂಬುದು ಊಹಾತೀತವಾದ ಮಹಿಮೆಯಾಗತ್ತೆ. ಆಗ ಕುರುವನ್ನತಿ ನಲಿಪ್ಯತೆ, ಕುರುವನ್ನತಿ ನಲಿಪ್ಯತೆ. ಅವನು ಎಷ್ಟು ಏನೇ ಕೆಲಸ ಮಾಡಿದ್ರೂ ಲೇಪ ಬರೋದೇ ಇಲ್ಲ. ಅನುಸಂಧಾನ ಇದ್ದವನಿಗೆ ಲೇಪ ಬರೋದೇ ಇಲ್ಲ. ಇದೇ ಉತ್ತರವನ್ನು ಪ್ರಹ್ಲಾದ ಹಿರಣ್ಯಕಶಿಪು ಕೊಡು. ಏನು ಪ್ರಹ್ಲಾದ, ನನ್ನ ಕಂಡ್ರೆ ಮೂರು ಲೋಕ ನಡುಕ್ತಾ ಇದೆ ಗೊತ್ತಾ, ನೀನು 5 ವರ್ಷದ ಹುಡುಗ, ನನ್ನ ಮಗ, ನಾನಿಷ್ಟೆಲ್ಲ ಹೇಳಿದ್ರು ಮಾತಾಡೋಕ್ಕಾಗ್ತಾ ಇಲ್ಲ, ಎದುರು ಮಾತಾಡ್ತಾ ಇದ್ದೀಯಾ, ಯಾರೇ ಯಾ ಬಲ ಕೊಡೋದು ನಿನಗೆ ಅಂತ ಕೇಳ್ತಿ, ಯಾರೇ ಯಾ ಬಲ ಕೊಡೋದು. ಕಷ್ಟ ಪ್ರಹ್ಲಾದನ ಉತ್ತರ, ನ ಕೇವಲಮ್ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚ ಅಪರೇಶಾಂ. ಅಪ್ಪ, ಇಡೀ ಜಗತ್ತಿಗೆ ಯಾರು ಬಲ ಕೊಡ್ತಾನಲ್ಲ ಅವನೇ ನನಗೂ ಬಲ ಕೊಡ್ತಾನೆ. ಇದು ಸರಿಯಾದ ಅರ್ಥ. ಅದು ಸರ್ವಭೂತಾತ್ಮ ಭೂತಾತ್ಮ, ಇಡೀ ವಿಶ್ವಕ್ಕೆ ಯಾವನು ಬಲ ಕೊಡ್ತಾನೋ ಅವನು ನಮಗೂ ಬಲ ಕೊಡ್ತಾ ಇದ್ದಾನೆ. ನಮಗೆ ಇವೆಲ್ಲ ನಮ್ಗೆ ಅರ್ಥ ಆಗೋದಿಲ್ಲ, ನಮ್ಮಲ್ಲಿ ಕರೆಂಟ್ ಹೋಗಿಬಿಡುತ್ತೆ. ಕಷ್ಟ ಪಕ್ಕದಲ್ಲಿ ನೋಡ್ತಾನೆ, ಅಲ್ಲೂ ಹೋಗಿದೆ ಅರ್ಥ ಸಮಾಧಾನ ಅವನಿಗೆ. ಅಬ್ಬ ಎಷ್ಟೋ ವಾಸಿ ಬಿಡು, ಇಬ್ಬರದೆಲ್ಲ ಒಂದೇ ಕನೆಕ್ಷನೇ, ನೋ ಪ್ರಾಬ್ಲಮ್. ಅದಕ್ಕೆ ನಾವು ಅವನು ಕೊಡ್ತಾನೆ ಸರಿ ಹೋಗುತ್ತೆ ಬಿಡ್ರಿ ಅಂದ್ಬಿಡ್ತಾನೆ. ಎಲ್ಲವನ್ನೂ ಲೈಟ್ ತಂದೊಂದು ಹೋಗ್ಬಿಟ್ರೆ ಬಾಯಿ ಹೊಡ್ಕೋತಾನೆ, ಅಯ್ಯೋ ಬರೀತಿ ಆಯ್ತಲ್ಲ ಏನೋ ಆಗಿಬಿಟ್ಟಿದೆ, ನಾವಾಗಿ ಮಾಡ್ಕೋ ಯಾರು ಕೇರೇ ಮಾಡೋದಿಲ್ಲ ಅಂತ ಶುರುವಾಗ್ಬಿಡುತ್ತೆ. ಈ ಮಾತು ನಮ್ಗೆ ಅರ್ಥವಾದರೆ ಇವತ್ತು ಎಲ್ಲರಿಗೂ ಒಂದೇ ಕನೆಕ್ಷನ್ ಇದೆ, ಅವ್ರ ಮನೆಗೆ ಹೋಗಿಲ್ಲ ನಮ್ಮ ಮನೆಗೆ ಹೋಗೋದಿಲ್ಲ, ಅವ್ರ ಮನೆಗೆ ಹೋಗಿದೆ ಅವ್ ಬಂದ್ರೆ ಅವರಿಗೂ ಬಂದೇ ಬರುತ್ತೆ ಗ್ಯಾರಂಟಿ. ಇದನ್ನ ನಾವು ಅನುಸಂಧಾನ ಮಾಡ್ಕೋತೀವಿ, ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ರೆ ದೇವರವರಿಗೆ ಹೋಗ್ಬಿಟ್ರೆ ಆಗ ನಿಶ್ಚಿಂತೆ ಆಗಿರ್ತೇವೆ ಸರ್, ನಿಶ್ಚಿಂತೆ ಆಗಿರುತ್ತೆ. ನಮ್ಮ ಕಣ್ಣು ಯಾವಾಗ ನಮ್ಮನೆ ಲೈಟ್ ಅವ್ರ ಮನೆ ಲೈಟೇ ಜಾಸ್ತಿ, ನಮಗೆ ಅವರಿಗೆ ಬಂದ ಹಬ್ಬ ನಮ್ಮನೆ ಬಂತ ಖುಷಿಯೋ ಖುಷಿಯೋ. ಈ ಭಾವನೆ ಬಂದ್ರೆ ಸೇಮ್ ಕನೆಕ್ಷನ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಸೇಮ್ ಕನೆಕ್ಷನ್ ಅನ್ನೋ ಕಾನ್ಸೆಪ್ಟ್ ಹೇಗೋ ಅದೇ ರೀತಿಯಲ್ಲಿ ಸೇಮ್ ಗಾಡ್ ಅನ್ನೋ ಕಾನ್ಸೆಪ್ಟ್ ನಮಗೆ ಬೇಕು. ಸರ್ವಸ್ವಾಮಿಯಾದ ಭಗವಂತ ನಮ್ಮೆಲ್ಲರಿಗೂ ಸ್ವಾಮಿಯಾಗಿದ್ದಾನೆ, ಅವನ ರಕ್ಷಣೆ ಮಾಡೋ ಪರಮಾತ್ಮ ನಮ್ಮ ರಕ್ಷಣೆ ಮಾಡ್ತಾನೆ ಇದ್ದಾನೆ. ಎಲ್ಲಿ ಹೋಗುತ್ತೆ ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಪ್ರಹ್ಲಾದ ಇದ್ದಾನೆ, ಎಣ್ಣೆ ಕಶು ಹೊಡೆದ ಕೊಟ್ಟಿದ್ದಾನೆ, ಕೈ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಓ ಪ್ರಹ್ಲಾದ ನಿನ್ ತಲೆ ಹಾರಿಸಿಬಿಡ್ತೇನೆ. ಪ್ರಹ್ಲಾದ ಕಾಮ್ ಆಗಿದ್ದಾನೆ, ಟೆನ್ಷನ್ನೇ ಇಲ್ಲ ಆತನೇ, ಹೊಡೆಯೋ ಇವನಿಗೆ ಟೆನ್ಷನ್, ಪಾಪ ಹೊಡೆಸ್ಕೊಳ್ಳೋ ಆತನಿಗೆ ಟೆನ್ಷನ್ ಇಲ್ಲ. ಯಾತಕ್ಕೆ ಗೊತ್ತಾ, ನಗುತ್ತ ಇದ್ದಾನೆ ಪ್ರಹ್ಲಾದ. ಅಲ್ಲಪ್ಪ ಏನೇನೋ ಮಾತಾಡ್ತೀಯಲ್ಲ, ಹೊಡಿಲಿಕ್ಕೆ ನೀನ್ ಯಾರು ಅಂತ, ನೀನ್ ಯಾರು ಹೊಡಿಲಿಕ್ಕೆ ಈಗ, ಯಾತಕ್ಕೆ ನೀನು ಹೊಡಿತೀಯಲ್ಲ, ನೀನು ಹೊಡೆಯ ಸಿಕ್ತಿ ನಿನಗಿಲ್ಲ, ದೇವ್ರು ಹೊಡೆಸ್ಬೇಕಷ್ಟೇ. ಆದ್ರೆ ನಿನ್ನ ಕೈಲಿ ಯಾವ ದೇವ್ರು ಹೊಡೆಸ್ಬೇಕಲ್ಲ, ನನ್ನೊಳಗೆ ಆ ದೇವ್ರು ಕುತ್ಕೊಂಡು ಸ್ಟಾಪ್ ಮಾಡಿಸ್ತಾರೆ, ಮತ್ತೆ ಯೋಚನೆ ಮಾಡಲಿ ಅಂತ ಹೇಳ್ತಾನೆ. ನೀನು ಹೊಡಿಲಕ್ಕೆ ನೀನ್ ಯಾರು, ನೀನೀಗ ಹೊಡೆಯಕ್ಕೆ ನೀನು ಹೋಗ್ತೀಯಲ್ಲ, ನಿನ್ನ ದೇವ್ರ ಶಕ್ತಿಗಳು ಹೇಳ್ಕೊತೀಯಲ್ಲ, ನನ್ನ ಒಳಗೆ ದೇವ್ರು ನಿಂತ್ಕೊಳ್ಳೋದು ಸ್ಟಾಪ್ ಮಾಡ್ತಾರೆ, ಮತ್ತೆ ಯೋಚನೆ ಮಾಡಬೇಕು. ನಗುತ್ತಾ ಕೂತ್ಬಿಟ್ಟ, ಆಗಿದ್ದಾರೆ ರಿಸಲ್ಟು, ಅವ್ರು ಸತ್ತ ಪ್ರಹ್ಲಾದನ ಏನೂ ಆಗಲೇ ಇಲ್ಲ. ಭರತರಾಜ ಸುಮ್ಮನೆ ಕೈಕಾಲು ಕೊಟ್ಬಿಟ್ಟಾರೆ ಪಾಪ, ಭರತರಾಜರ ಕಟ್ಟಿಗೂ ತಲೆ ಬಗ್ಗಿಸಿಬಿಟ್ಟಿದ್ದಾರೆ ಪಾಪ, ಖಡ್ಗ ಎತ್ತಿದ್ದಾರೆ ಅವನು ರಾಜ ತಲೆ ಕಡಿಸ್ಬೇಕು ಅಂತೇಳಿ. ಭಾಗವತದ ಕಥೆ ಅದು, ಅದೇನು ಆರಾಮ ಕೂತಿದ್ದಾನೆ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತ್ರ ಗತಿ, ಆರಾಮ ಕೂತಿದ್ದಾನೆ. ಯಾಕೆ ಗೊತ್ತೇನು, ಇವತ್ತು ನಾನು ದೇವ್ರ ಧ್ಯಾನ ಮಾಡ್ತಾ ಇದ್ದೆ, ನಾನು ಭಗವಂತನ ಭಕ್ತನಾಗಿದ್ದೆ, ಅವನು ಹೊಡಿಲಕ್ಕೆ ಅಂತ ಬಂದಿದ್ದಾನೆ. ನನ್ನ ಸ್ವಾಮಿ ಭಗವಂತ, ಅವನ ಸ್ವಾಮಿನೂ ಭಗವಂತ, ವೆದರ್ ಈ ಲೈಕ್ಸ್ ಇಟ್ ಆರ್ ನಾಟ್, ವೆದರ್ ಈ ನೋಸ್ ಇಟ್ ಆರ್ ನಾಟ್, ಸ್ವಾಮಿ ಪರಮಾತ್ಮನೇ. ನಾನು ದೇವರನ್ನು ನಂಬಿರಬೇಕಾದ್ರೆ ಅಲ್ಲಿರೋ ದೇವರು, ಅವನೇವನಾಡ ದೇವರು ನಮ್ಮ ದೇವರೇ ಆಗಿರಬೇಕಾದ್ರೆ ನಮ್ಮನ್ನು ಹೇಗೆ ಹೊಡಿಸ್ತಾನೆ, ಸಾಧ್ಯನೇ ಇಲ್ಲ. ಎಂಥ ವಿಶ್ವಾಸ, ಹಾಗೆ ಆಯ್ತದ. ಇಲ್ಲಿ ಹೊಡಿಲಕ್ಕೆ ಬಂದ ಹಿರಣ್ಯಕಶಿಪು ಸತ್ತೋದ, ಹೊಡಿಲಕ್ಕೆ ಬಂದ ಅವನು ಸತ್ತ, ಭರತರಾಜ ಹಾಗೆ ಸುಖವಾಗಿದ್ದಾನೆ. ಅನುಸಂಧಾನ ಮಾಡಿದ್ರೆ ಎಷ್ಟು ಸುಲಭ ಅದು ಗೊತ್ತೇ. ಇವತ್ತೊತ್ತು ಮನೆಯೊಳಗೊಂದು ಹೊಡೆಯೋ ಜನ ಇದ್ದಾರಲ್ಲ, ಇದ್ದವ್ರು ಹೊಡೆದೋಗಿ ಬಿಡ್ತಾರಲ್ಲ. ಈ ಭಗವದ್ಗೀತೆ ಮಾತು ಗೊತ್ತಾದ್ರೆ ಎಷ್ಟು ಸುಖ ಇರಬಹುದು ಗೊತ್ತಾರೆ. ಹೊಡೆದವನು ಅವನೇ ಬಿಡಬೇಕು ಅಂತ ಹೆಚ್ಚು ಭಗವಂತ ಕೊಡ್ತಾನೆ. ಹೊಡಿಲಕ್ಕೆ ಬಂದವನು ತಾನು ಬಿಡಬೇಕು ಅಂತ ಹೆಚ್ಚು ದೇವರು ಅವನಾಗಿ ಬಿಡ್ತಾನೆ. ಹೇಗಿದ್ರೆ ಅಂದ್ರೆ ಅವನು ಅನುಸಂಧಾನ ಇಲ್ಲಲ್ಲ, ಅದಕ್ಕೆ ಬಿಡ್ತಾನೆ. ಅನುಸಂಧಾನ ಇರೋ ನಮಗೆ ದುಃಖ ಇಲ್ಲ, ಅನುಸಂಧಾನ ಇಲ್ಲದ ಅವನಿಗೆ ದುಃಖ ಶುರುವಾದ. ಇದು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನತಿ ನರಿತ್ಯತೆ, ಅವನು ಏನು ಮಾಡಿದರೂ ಕೂಡ ಅವನ ಲೇಪವಾಗೋದೇ ಇಲ್ಲ. ದೊಡ್ಡ ಘಟ್ಟ ಇದುವಂತ. ಇನ್ನು ಮುಂದೆ ಪರಮಾತ್ಮ ಆ ಕುರುವನ್ನ ಪದ ಬಂತಲ್ಲ ವಿಶ್ಲೇಷಣೆ ಮಾಡ್ತಾ ಹೋಗ್ತಾ, ಏನು ಕುರುವನ್ ಏನು ಕುರುವನ್ನಂದ್ರೆ ಆ ಎರಡು ಶ್ಲೋಕ ಕೇಳಬೇಕು. ಎಷ್ಟು ವೈಭವದ ಮಾತುಗಳಿವೆಲ್ಲ. ನಿತ್ಯ ಜೀವನಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಭಗವಂತ ಹೇಳಿಬಿಡ್ತಾನೆ. ನೈವ ಕಿಂಚಿತ್ ಕರೋ ಮೀತಿ ಯುಕ್ತೋ ಮನ್ನೇತ ತತ್ವವಿತ್, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಎಷ್ಟು ಅಪೂರ್ವ ಶ್ಲೋಕ ಅಂದ್ರೆ ಇದೆಲ್ಲೋ ಕೆಲಸ ಅಲ್ಲ, ಪ್ರತಿನಿತ್ಯದ ಆಕ್ಟಿವಿಟೀಸ್, ಪ್ರತಿನಿತ್ಯ ಮಾಡತಕ್ಕಂಥ ಕೆಲಸಗಳನ್ನು ಭಗವಂತ ಹೇಳ್ತಾ, ಇಷ್ಟು ಕೆಲಸಗಳನ್ನು ಮಾಡಬೇಕಾದ್ರೆ ಹೇಗೆ ದೇವರ ಚಿಂತನೆ ಮಾಡಬೇಕು ಅಂತ ಹೇಳ್ತಾ, ಅಂದ್ರೆ ಎಷ್ಟು ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಭಗವದ್ಗೀತೆ ತೋರಿಸಿಕೊಡ್ತಾ ಇದೆ. ನೈವ ಕಿಂಚಿತ್ ಕರೋ ನೀತಿ ಯುಕ್ತೋ ಮನ್ನೇತ ತತ್ವವಿತ್, ಪಶ್ಯನ್ ಶೃಣ್ವನ್ ಸ್ಪೃಶನ್ ಗಚ್ಚನ್ ಅಶ್ನನ್ ಪ್ರಲಪನ್ ವಿಸೃಜನ್ ಗೃಹನ್ ನಿಮಿಷನ್ ಉನ್ಮಿಷನ್. ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಕೇವಲ ಭಗವಂತ ಮಾಡಿಸ್ತಾನೆ ಅನ್ನೋ ಚಿಂತನೆ ಇರಲಿ ಅಂತ ಹೇಳಿ. ಅದು ಹೇಗೆ ಅನ್ನೋದು ಬಹಳ ಮುಖ್ಯ. ಅದು ವಿಶ್ಲೇಷಣೆ ಅಂತ ತಿಳ್ಕೊಂಡ್ರೆ ನಮ್ಮ ಅನುಸಂಧಾನದ ಬಗ್ಗೆ ಬಹಳಷ್ಟು ಬೆಳಕು ಬಿತ್ತು ಅಂತಾನೆ ಅರ್ಥ. ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಇವತ್ತು ಎರಡು ಪುಸ್ತಕಗಳ ಬಗ್ಗೆ ಹೇಳಬೇಕಾಗಿತ್ತು. ಎರಡು ಪುಸ್ತಕ ಇತ್ತೀಚೆಗೆ ನಮ್ಮ ಪ್ರಕಾಶನದಿಂದ ಪ್ರಕಾಶಿತವಾಗಿದೆ. ಒಂದು ಶ್ರೀ ಮಧ್ವಾಚಾರ್ಯರ ಕಾಲ ನಿರ್ಣಯ ಅಂತೇಳಿ, ಆಚಾರ್ಯರ ಕಾಲದ ಬಗ್ಗೆ ಅನೇಕ ವರ್ಷಗಳಿಂದ ಜಿಜ್ಞಾಸೆ ನಡೀತಾ ಉಂಟು. ಅದರ ಬಗ್ಗೆ ಹೆಚ್ಚು ಆಧಾರಗಳ ಹಿನ್ನೆಲೆಯಲ್ಲಿ ಹಿತಮಿತ್ತ ಮತ್ತು ನಿರ್ಣಯಕ್ಕೆ ಅನುಕೂಲವಾದ ರೀತಿಯಲ್ಲಿ ಆ ಪುಸ್ತಕ ಇದೆ. ಅತ್ಯಂತ ಕಡಿಮೆ ಬೆಲೆಯ ಪುಸ್ತಕ, ಬರೀ 10 ರೂಪಾಯಿಗಳ ಪುಸ್ತಕ. ಅದರ ಬೆಲೆ, ಮಾರಾಟದ ಬೆಲೆ 25 ರೂಪಾಯಿ ಇಷ್ಟು ಕಡಿಮೆನೆ. ಅದಕ್ಕೆ ಎಲ್ಲರೂ ಓದಲಿ ಎಂಬ ದೃಷ್ಟಿಯಿಂದ ಕಡಿಮೆ ಇಟ್ಟಿದೆ. ಅದು ಇತ್ತೀಚಿನ ಪ್ರಕಾಶನ, ಅದನ್ನು ಪ್ರಯೋಜನ ಪಡೆಯಬಹುದು. ಇನ್ನೊಂದು ಗ್ರಂಥ ಉಡುಪಿಯ ಅಷ್ಟಮಠಗಳ ಗುರು ಪರಂಪರೆ ಅಂತೆ. ಇವತ್ತಿಗೆ ಈ ಘಟ್ಟದ ಮೇಲಿನ ಮಠಗಳ ಬಗ್ಗೆ, ಉತ್ತರಾದಿ ಮಠದ ಬಗ್ಗೆ, ರಾಯರ ಮಠದ ಬಗ್ಗೆ, ವ್ಯಾಸರಾಜ ಮಠ, ಸ್ವಲ್ಪ ಸ್ವಲ್ಪ ನಮಗೆ ಮಾಹಿತಿ ಸಿಗುತ್ತೆ. ಉಡುಪಿ ಮಠಗಳ ಬಗ್ಗೆ ತುಂಬಾ ಜನಗಳಿಗೆ ಮಾಹಿತಿ ಇಲ್ಲವೇ ಇಲ್ಲ. ತಪ್ಪು ಮಾಹಿತಿ ಎಂದರೂ ತಪ್ಪಲ್ಲ, ತಪ್ಪು ಮಾಹಿತಿಯೇ ಉಂಟು. ಉಡುಪಿ ಸ್ವಾಮಿಗಳು ಯಾರು ಸಂಚಾರ ಮಾಡಿಯೇ ಇಲ್ಲ. ವಾದಿರಾಜ ಸ್ವಾಮಿಗಳು ಮೊದಲಾದ ನಾಚಾರನ್ನು ಬಿಟ್ಟರೆ ಉಳಿದವರು ಯಾರು ಮಹಾ ತಪಸ್ವಿಗಳೇ ಅಲ್ಲ, ಏನೇನೋ ತಿಳ್ಕೊಂಡ್ಬಿಟ್ಟಿದ್ದಾರೆ ಜನಗಳು. ಆದರೆ ಒಂದೇ ಕಡೆ ಎಲ್ಲೂ ಸಿಗೋದಿಲ್ಲ ಅದು. ಅದಕ್ಕೆ 10 ಪುಸ್ತಕಗಳನ್ನು, 100 ಶಾಸನಗಳನ್ನು, ಅನೇಕ ಇದನ್ನು ರೆಫರ್ ಮಾಡಿಬಿಟ್ಟು ಉಡುಪಿಯ ಪರಂಪರೆಯ ಬಗ್ಗೆ ಆ ಪುಸ್ತಕ ತಯಾರಾಗಿದೆ. ಎಂಥೆಂಥ ಮಹಾನುಭಾವರು ಉಡುಪಿ ಪೀಠಗಳಲ್ಲಾಗಿದ್ದಾರೆ ಅಂತ ಯೋಚನೆ ಮಾಡಿದರೆ ಆಶ್ಚರ್ಯವಾಗಬೇಕು. ಎಂತೆಂತ ಒಂದು ಸ್ವಾಮಿ ಕಡೆಯಿದ್ರಂತೆ, 15 ಉಪವಾಸ ಇರ್ತಿದ್ರಂತೆ, 15 ಸುತ್ತ ಮಾಡ್ತಿದ್ರು. ಒಂದು ಏಕಾಚಿ ಮಾಡ್ಬೇಕಾದ್ರೆ ಎಲ್ಲಿ ಬುದ್ಧಿ ಬುದ್ಧಿಯೆಲ್ಲ ಖರ್ಚು ಮಾಡಿಬಿಡ್ತಾನೆ ತಪ್ಪಿಸ್ಲಿಕ್ಕೆ. 15 ಉಪವಾಸ, 15 ಊಟ ಅಂತ ಎಂಥ ಮಹಾನುಭಾವ. ಇನ್ನೊಬ್ಬರು ನಂಬಲಿಕ್ಕೆ ಸಾಧ್ಯ ಇಲ್ಲ, ಇಡೀ ಭರತಖಂಡ ಯಾತ್ರೆಯನ್ನು ಉಪವಾಸ ಮಾಡಿದ್ರಂತ. ಇದಂತೂ ತೀರಾ ಆಶ್ಚರ್ಯ ಪಡೋ ವಿಷಯ. ಇಡೀ ಭರತಖಂಡ ಯಾತ್ರೆನ ಕಾಶಿ ಗಯಾ ಪ್ರಯಾಗ ರಾಮೇಶ್ವರ ಎಲ್ಲದಕ್ಕೂ ಕೂಡ ಊಟನೇ ಇಲ್ಲ, ಬರೀ ನೀರಾಹಾರ. ಆ ರೀತಿ ಮಾಡಿದ ಅನಶನ ವ್ರತ ಮಾಡಿದ ಮಹಾಜ್ಞಾನಿಗಳು. ಇನ್ನೊಬ್ರು ತಪಸ್ ಮಾಡ್ಲಿಕ್ಕೆ ಆಕಾಶಕ್ಕೆ ಹಾರ್ತಿದ್ರಂತ. ನೀವು ಕಾಶಿಗೂಡ್ಲೇ ಆಕಾಶಕ್ಕೆ ಹಾರೋದು ಕನಿಷ್ಠ ಬೈಲಕ್ಕೆ ಆಕಾಶಕ್ಕೆ ತಪಸ್ ಮಾಡ್ತಿರಂತ ಪುಣ್ಯಾತ್ಮ. ಜನರಿಗೆ ಡಿಸ್ಟರ್ಬೆನ್ಸ್ ಆಗೋದು ಬೇಡ, ಅವ್ರು ನಮ್ಮ ಡಿಸ್ಟರ್ಬ್ ಮಾಡೋದು ಬೇಡ, ಡಿಸ್ಟರ್ಬೆನ್ಸ್ ಮಾಡೋದು ಬೇಡ. ರಕ್ತಗರ್ಭ ತೀರ್ಥರು ಅಂತಿದ್ರು, ರಕ್ತದಂತ ಜೀವನ ಅವರು, ಒಳ್ಳೆ ಜ್ಞಾನಿಗಳು. ಮಹಾಭಾರತ ತಾತ್ಪರ್ಯ ಟಿಪ್ಪಣಿ ಬರೆದಂತ ದೊಡ್ಡ ಜ್ಞಾನಿಗಳು ಅವರು. ಜೊತೆಗೆ ಆಕಾಶದಲ್ಲಿ ತಪಸ್ ಮಾಡ್ತಿದ್ರು. ಒಬ್ಬ ರಾಜ ಬಂದೋಡು ಆಶ್ಚರ್ಯ ಪಟ್ಟು ಬಿಡ್ತಾನೆ, ಸ್ವಾಮಿ ನನ್ನ ಶತ್ರುಗಳು ಕಾಟ ಭಾರಿ ಇದೆ, ಅನುಗ್ರಹ ಮಾಡಿ ಅಂದ್ರೆ ಆಯ್ತು ಅಂತ ಅನುಗ್ರಹ ಮಾಡಿದ್ರೆ ಕೆಲಸ ಆಗೋಯ್ತು. ಅವನು ಇಡೀ ಮಠ ಗೀತ ಎಲ್ಲ 100 ಎಕರೆ ದಾನ ಮಾಡಿಬಿಡ್ತಾನೆ ಅವ್ರು. ಇವತ್ತು ಅವ್ರ ಹೆಸರಲ್ಲೇ ಮಠವು ಅಂತ ಮಹಾನುಭಾವರು. ಇನ್ನೊಬ್ಬ ಕೆಲವು ಸ್ವಾಮಿಗಳು ಒಳ್ಳೆ ಅಪರೋಕ್ಷ ಜ್ಞಾನಿಗಳಂತ. ಯಾರೋ ಒಬ್ಬರು ಬಂದಂತೆ, ಸ್ವಾಮಿಗಳು ಕೂತಿದ್ದಾರೆ, ತುಂಬಾ ಜನ ಇದ್ದಾರೆ, ಅವ್ನು ಮ್ಯಾಜಿಕ್ ಮಾಡಿಬಿಟ್ನಂತೆ. ಎಲ್ಲರ ಬಟ್ಟೆ ಬೆಂಕಿ ಹಚ್ಚಿಬಿಡ್ತಂತೆ ಪಾಪ, ಎಲ್ಲರ ಬಟ್ಟೆ ಬೆಂಕಿ ಹೆಚ್ಚು ಒದ್ದಾಡ್ತಿದ್ದಾರೆ. ಸ್ವಾಮಿಗಳು ನೋಡಿದ್ರಂತೆ, ಎಂಥ ಜ್ಞಾನಿಗಳು ಅವರು, ಕೈಲಿ ನೀರು ಹಿಡ್ಕೊಂಡಂತೆ ಪ್ರೋಕ್ಷ ಮಾಡಿ ಹಾಕಿಬಿಟ್ರು. ತಕ್ಷಣ ಎಲ್ಲರ ಬಟ್ಟೆ ಬಟ್ಟೆ ಆಗ ಅರಿವು ಬಿಡ್ತಂತೆ. ಅಷ್ಟೇ ಅಲ್ಲ, ಅವನ ಬಟ್ಟೆ ಹಚ್ಕೊಳ್ತಂತೆ. ಮಾಯಾವ ಮಂತ್ರವಾದಿ ಇದ್ದ ಅವನ ಬಟ್ಟೆ ಹಚ್ಕೊಂಡು ಒದ್ದಾಡ್ತಿದ್ದಾನೆ. ಅವನಿಗೆ ಅವನಿಗೆ ಪರಿಹಾರ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನೋಡಿದ್ರ ಆ ವಾಮಾಚಾರದ ವಿದ್ಯೆಯಿಂದ ಮಾಡಕ್ ಬಂತು, ತಾನು ತಪ್ಪಿಸ್ಕೊಳಕ್ಕಾಗಲಿಲ್ಲ ಅವನಿಗೆ. ಇವರೇನು ಮಾಡಿಲ್ಲ ಪಾಪ, ಬರೀ ದೇವರಿಗೆ ಕೊಟ್ಟಂತ ಮಂತ್ರಿಸಿದ ಮಂತ್ರ ಓಂ ನಮೋ ನಾರಾಯಣ ಅಂತ ಹೇಳಿದ್ದು ಹಾಕಿದ್ದೇನೆ. ಇವರು ಅಂತೇವೆ ಸಿದ್ಧಿ ಬರ ಸಿದ್ಧಿ ಬಂದಿತ್ತು ಪಾಪ. ಇಂಥ ಜ್ಞಾನಿಗಳ ಸಾಷ್ಟಾಗ ನಮಸ್ಕಾರ ಮಾಡಿಬಿಡ್ತಾನ ಅವನು. ಇನ್ನೊಮ್ಮನೆ ಅವನು ಬಂದಂತೆ, ಈ ಕುಂಬಳಕಾಯಿ ಒಳಗೆ ತೊಂಡೆಕಾಯಿ ಇಟ್ಟಿದ್ನಂತ. ತೊಂಡೆಕಾಯಿ ಭಾರಿ ನಿಷಿದ್ಧ, ಕುಂಬಳಕಾಯಿ ಒಳಗಿಟ್ಟಿರ್ತಾನವನು. ಅಂದ್ರೆ ಸ್ವಾಮಿ ದಾನ ಕೊಟ್ಬಿಡ್ಬೇಕು, ಅದು ತೊಗೊಂಡ್ಬಿಡ್ತಾರಲ್ಲ, ತಕ್ಕ ಸ್ವಾಮಿ ಮೋಸ ಹೋದ್ರು ಅಂತ ಕೂಗಬೇಕು. ರಾಯರಿಗೆ ಮಾಂಸಗಿಂತ ಇಟ್ಟು ಅವರು ಅದ್ವಾನಿ ಸುಲ್ತಾನ ಮಾಡಿದ್ದಲ್ಲ ಆ ಟೈಪ್. ಆಮೇಲೆ ಅವನು ಅಪಹಾಸ್ಯ ಮಾಡೋದು ಅಂತೇಳಿ ಅವ್ರು ಎಂತ ಜ್ಞಾನ ನೋಡಿದ ತಕ್ಷಣ ಹೇಳ್ಬಿಟ್ರೆ, ರಯ್ಯ ತೊಂಡೆಕಾಯಿ ಆ ಕುಂಬಳಕಾಯಿ ಯಾಕೆ ಕೂತೇನೆ ಅಂತ ಕೇಳಿದ್ರು. ತಕ್ಷಣ ಅವನಿಗೆ ಶಾಕ್ ಆಗಿಬಿಡ್ತಾರು ಅಂತ ಕೇಳಿದ್ರು. ಎಂಥದ್ದು ಅಂತ ನೋಡಿ ನೋಡ್ತಾರೆ, ಕುಂಬಳಕಾಯಿ ತೊಂಡೆಕಾಯಿ ಮೇಲೆ ಕೆದ್ದು ಬಿಡ್ತಂತೆ, ಅದು ದುಂಬಿ ಆಯ್ತಂತೆ. ದುಂಬಿಯಾಗಿ ಅವನು ಕಟ್ಟಕ್ಕೆ ಶುರು ಮಾಡ್ತಾನೆ. ಅವನು ಅಯ್ಯೋತ್ತು ಒದ್ದಾಡಿ ಸ್ವಾಮಿ ನನ್ನ ಕಾಪಾಡಿ ಅಂತ ಹೇಳಿ ಬಿಡುಗಡೆ ಹೊಂದಬೇಕಾಗಿತ್ತು. ಇಂಥ ಶಕ್ತಿ ಇತ್ತಂತ. ಇವತ್ತು ಎಷ್ಟು ಜನ ಮಾಡ್ತಿರ್ತಾರೆ ಮ್ಯಾಜಿಕ್ ಮಾಡೋರಲ್ಲ, ತೆಂಗೆ ಹೊಡೆದು ಬಿಡ್ತಾರೆ, ಹೂ ತೋರಿಸ್ಬಿಡ್ತಾರೆ. ನೋಡಿದ್ರೆ ಎಷ್ಟು ಹೂವಿದೆ ನೋಡಿದ್ರೆ, ಎಲ್ಲೆಲ್ಲೂ ಓಪನ್ ಆಗಿಲ್ಲ, ಹೇಗೆ ಹಾಕಿದ್ದೆ ತೆಂಗಿನಕಾಯಿನ, ನಾನು ಪವಾಡ ಅಂತ ಹೇಳ್ಬಿಟ್ಟು. ದೊಡ್ಡ ಶಕ್ತಿ ಇದು ಅಂತ ಹೇಳಿದ್ರೆ ಯಾತ್ರದ ಇಲ್ಲ, ಅಲ್ಲಿ ಗಜ್ಜೊಳಗೆ ಇರುತ್ತಲ್ಲ, ಆ ಜುಟ್ಟೊಳಗೆ ಇರುತ್ತಲ್ಲ ಹೋಲು, ಓಪನ್ ಮಾಡಿ ಅವರೆಲ್ಲ ತುಂಬಿಸಿಬಿಟ್ಟು ಕಾಲಂತ ಮಾಡಿರ್ತಾರೆ ಪಾಪ. ಯೋಚನೆ ಮಾಡೋದಲ್ಲ ಜನಗಳು, ಇದು ದುರ್ಲಾಭ ಪಡಿತಾರೆ ಅವರೆಲ್ಲ ಕೂಡ ಅಂತ ತಂತ್ರವನ್ನು ಹೇಗೆ ಎದುರಿಸಬೇಕು ತೋರಿಸಿಕೊಟ್ಟ ಸ್ವಾಮಿಗಳು. ಇನ್ನೊಬ್ಬ ಸ್ವಾಮಿಗಳಿದ್ರಂತೆ, ಅವರು ಗಂಗೆಯೊಳಗೆ ಗಂಗಾ ತೀರದಲ್ಲಿ ಬೇಸಿಗೆಯ ಕಾಲ ತಮ್ಮ ಅನ್ಕೊಂಡಿಂದ ತಮ್ಮ ಸಾಧನೆ ಆಯಿತು, ಆಯುಷ್ಯ ಮುಗಿಸ್ಕೊಂಡು ತೀರ್ಮಾನ ಮಾಡಿಬಿಟ್ಟು ದೇವ್ರ ಧ್ಯಾನ ಮಾಡ್ತಾ ಕುತ್ಕೊಂಡು, ಗಂಗಾದೇವಿ ನನ್ನ ಸಾಧನೆ ಮುಗಿದಿದೆ, ನೀನೇ ಬಂದು ನಾನು ಕರ್ಕೊಂಡು ಹೋಗ್ದು, ನೀನೇ ಬಂದು ನಾನು ಕರ್ಕೊಂಡು ಹೋಗ್ದು ಅಂತ ಪ್ರಾರ್ಥನೆ ಮಾಡ್ತಾ 5 ಶ್ಲೋಕ ಹೇಳ್ತಾ ಕೂತ್ರದು. ಆ ಶ್ಲೋಕ ಎಲ್ಲ ಕೊಟ್ಟಿದೆ ಅದರೊಳಗೆ ಗಂಗಾ ಪ್ರಾರ್ಥನೆ ಮಾಡಿ. ಏನು ಆಶ್ಚರ್ಯ ಗೊತ್ತು, ಇವರಾಗಿ ಗಂಗೆ ಹಿಡಿದ್ರೆ ಆತ್ಮಹತ್ಯೆ ಆಗಿಬಿಡೋದು. ಅದಾಗಿ ಉಕ್ಕಿ ಬಂತಂದೆ ಗಂಗಾದೇವಿ, ಉಕ್ಕಿ ಬಂದು ಅವರು ಕರ್ಕೊಂಡು ಹೊರಟೋಗ್ಬಿಡ್ತಂತ. ಎಂಥ ಮೇಜ್, ಅಷ್ಟು ಜನ ನೋಡ್ತಾ ಇದ್ದಾರೆ, ಆ ಕ್ಷಣಕ್ಕೆ ಸ್ತೋತ್ರ ಮಾಡೋಕ್ಕೂ ಗಂಗೆ ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಸರಿ. ಎಂಥ ತಪಸ್ಸುಗಳಿದ್ದಂಥ ಮಹಾ ವಾದಿರಾಜ ಸ್ವಾಮಿಯ ಕಥೆ ಅಂತೂ ಅತಿ ಸುಂದರ, ಅತ್ಯಂತ ಆಶ್ಚರ್ಯಕರ ಅಂತ ಮಹಾನುಭಾವರ ಚರಿತ್ರೆ ತುಂಬಾ ಇದೆ. ಇನ್ನಿತರ ಉಡುಪಿ ಸ್ವಾಮಿಗಳು ಒಬ್ಬರಿಂದ ಹಿಂದಿನ ಈಗಿನ ಪೇದಾರ ಸ್ವಾಮಿ ಪರಮ ಗುರುಗಳು, ಎಷ್ಟು ಶಕ್ತಿಶಾಲಿಗಳಾಗಿದ್ರು ಅಂದ್ರೆ, ಈ ಕಡೆ ಮೂಟೆ, ಈ ಕೈಲಿ ಒಂದು ಮೂಟೆ, ಈ ಕೈಲಿ ಒಂದು ಮೂಟೆ, ಅಕ್ಕಿ ಹೇಗೆ ಎತ್ತಿದೆ ಅಂತ ಕೇಳ್ತಿದ್ರೆ. ಇವತ್ತು ಕಾಫಿ ಲೋಟ ಎತ್ತಕ್ಕಾಗೋದಿಲ್ಲ, ಇಡ್ಡೆ ತಿನ್ಬೇಕಾದ್ರೆ 2 ಚಮಚ ಬೇಕು ಪಾಪ. ಇವನು ಒಂದು ಕೈಲಿ ಬದ ಕೈಲಿ ಒಂದು ಮೂಟೆ ಹೀಗೆ ಎತ್ತಿಲ್ಲಿಸ್ತಿದ್ರು. ಎಂಥ ಆಶ್ಚರ್ಯ, ಎಂಥ ಶಕ್ತಿಶಾಲಿಗಳಿದ್ರು ಅಂತ ಅರ್ಥ ಮಾಡಿಕೊಂಡು ಅಷ್ಟೇ ಉಪವಾಸ ಇರ್ತಾರೆ. ಮತ್ತೆ ಆ ಶಕ್ತಿ ಇತ್ತಂತೆ ಉಪವಾಸಕ್ಕೆ. ಒಂದು ಪರ್ಯಾಯ ಬಿಟ್ಟು ಇನ್ನೊಂದು ಪರ್ಯಾಯಕ್ಕೆ 14 ವರ್ಷ ಗ್ಯಾಪ್ ಇರುತ್ತಲ್ಲ, 14 ವರ್ಷ ಮತ್ತೆ ಉಡುಪಿ ಬರಲಿಲ್ಲ ಅಂತ. ಅವರು ಬರೀ ಕಾಲ್ನಡಿಗೆಯಲ್ಲಿ ಇರೀ ಭರತಖಂಡ ಯಾತ್ರೆ ಕಾಲ್ನಡಿಗೆ ಒಳಗೆ ಅಲ್ಲಿ ಬಂದಿದ್ದು ಪರ್ಯಾಯ ಕೊಡೋದಿಲ್ಲ. ಅವರು ಬಂದವರೇ ಭಾಗವತ ಕೇಳಕ್ಕೆ ಕೂತರು. ಉಪವಾಸ, ಉಪವಾಸ ಭಾಗವತ 7 ದಿವಸ ಭಾಗವತ ಮಂಗಳ ಮಾಡಿ ಆಮೇಲೆ ಅವರು ಸದ್ಯತೆ ಹೊರಟುಬಿಟ್ರು. ಈ ರೀತಿ ಯೋಚನೆ ಮಾಡಬೇಕಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬ ಸ್ವಾಮಿಗಳಿಗೆ ಹಾವು ಕಡವು ಸಾಯ ಯೋಗ ಇತ್ತಂತೆ ಪಾ. ಹಾವು ಕಡು ಸಾಯ ಅವ್ರು ಹೇಳ್ಬಿಟ್ಟಿದ್ರಂತೆ, ಹಾವು ಕಡು ಸಾಯ್ತೇನೆ ಅಂತೆ. ಆ ದಿವಸನೂ ಹೇಳಿದ್ರಂತ ಅವ್ರು ಭಾಗವತ ಕೇಳ್ತಾ ಕೂತ್ರಂತೆ. ಪರೀಕ್ಷಿತ ರಾಜ ಮಾಡಿದ ಹಾಗೆ ಮಾಡ್ತಾರೆ, ಬಹುಶಃ ಅದೊಂದೇ ಆಕತೆ ಆಮೇಲೆ ನಡೆದಿದ್ದು. 7 ದಿನ ಸರಿಯಾಗಿ ಹಾವು ಕಟ್ಟಿ ಹೊರಟುಬಿಟ್ಟು. ಇದು ಮ್ಯಾಜಿಕ್ ಅಂದ್ರೆ ಮ್ಯಾಜಿಕ್. ಇಂಥ ಎಷ್ಟು ಕಥೆಗಳಿದೆಯೋ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿರಲಿಲ್ಲ ಕಥೆಗಳೆಲ್ಲ ಕೂಡ. ಎಲ್ಲೆಲ್ಲೋ ಮುಚ್ಚಿ ಹೋಗ್ಬಿಟ್ಟಿದ್ದು. ಅದನ್ನೆಲ್ಲ ಸಂಗ್ರಹ ಮಾಡಿ ನಮ್ಮ ಶ್ರೀ ರಾಸಮುದ್ರ ಸೇವಾ ಪ್ರತಿಷ್ಠಾನದಿಂದ ಪ್ರಕಾಶನ ಮಾಡಿದೆ. ಅದರ ಬೆಲೆ ಅದು 200 ಪುಟಗಳ ಪುಸ್ತಕ, ಬರೀ 60 ರೂಪಾಯಿ. ಇವತ್ತು ನಾಳೆ ಬರೀ 50 ರೂಪಾಯಿಗಳಿಗೆ ಕೂಡ ವ್ಯವಸ್ಥೆ ಮಾಡಿದೆ. ಅದ್ರ ಉದ್ದೇಶ ಜನ ಓದಬೇಕು ಅಂತೇಳಿ ಅಂತ ಮಹಾನುಭಾವರ ಚರಿತ್ರೆಯನ್ನ ಓದಬೇಕು. ಅಂಥವ್ರು ಕೃಷ್ಣನ ಪೂಜೆ ಮಾಡಿದರು ಅಂತ ನಮಗಾಗ ನಿಜವಾಗಲೂ ಆಶ್ಚರ್ಯ. ಎಲ್ಲರಿಗೂ ಅಂತ ಯೋಗ ಯಾತಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಉತ್ತರ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ಸಮಗ್ರ ಎಲ್ಲಾ ಮಠಗಳ ಚರಿತ್ರೆ, ಎಲ್ಲಾ ಮಠದ ಸಾವಿರಂದಾನ ಎಲ್ಲೆಲ್ಲಿದೆ, ಅವರ ಕಾಲ ಯಾವುದು, ಎಲ್ಲ ವಿಚಾರವನ್ನು ಕೃಷ್ಣ ಪ್ರತಿಷ್ಠಾಪನೆಯ ಬಗ್ಗೆ ಕೂಡ ಅನೇಕ ವಿಚಾರಗಳನ್ನು ಕೊಟ್ಟಿದೆ. ಕೃಷ್ಣ ಪ್ರತಿಭೆ ಎಷ್ಟು ಎತ್ತರ ಇದೆ, ಎಷ್ಟು ಹೈಟ್ ಇದೆ, ಅದರ ಪೀಠ ಎಷ್ಟು, ಎಲ್ಲ ಡೀಟೇಲ್ಸ್ ಅದರಲ್ಲಿದೆ. ಅದರ ಉಪಯೋಗವನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾ, ನಾಳೆ ಸರಿಯಾಗಿ ಇವತ್ತಿನಂತೆ ಆರಂಭಕಾಲೀ ಪ್ರವಚನ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.